అజ్ఞానతిమిరఛేదం బుద్ధి సంపత్ప్రదాయకం విజ్ఞాన విమరం శాంతం విజయాఖ్యగురుం భజే. ಇವತ್ತಿನ ದಿವಸ ಪರ್ವಕಾಲ, ಮಹಾಪರ್ವಕಾಲ. ವಿಜಯರಾಯರು ನಮಗೆ ಕೊಡಬೇಕಾದ್ದನ್ನು ಕೊಟ್ಟು ಎಲ್ಲರಿಗೂ ಕೂಡ ಮಣಿಖಚಿತ ಸುವರ್ಣ ಹರಿವಾಣದಳಿ ಉಣಬಡಿಸಿ ಅಂತ ದಾಸರಾಯರು ಹೇಳ್ತಾರೆ. ಆ ರೀತಿಯಲ್ಲಿ ಇವರು ಕೂಡ ವಿಜಯದಾಸರು ನಮಗೇನು ಮಾಡಿದ್ರು ಅಂದರೆ ಪದ ಕೊರತೆ 500,000 ಪದ ಸುಳಾದಿಗಳನ್ನು ನಮ್ಮ ಪುರಂದರದಾಸರು ಹೇಳಿದರೆ ಇವರು ವಿಶೇಷವಾಗಿ 25,000 ಪದ ಸುಳಾದಿಗಳನ್ನು ನಮಗೆ ದಯಪಾಲಿಸಿದರು. ಏನಿದೆ ಅದರಲ್ಲಿ ಅಂದರೆ ಏನಿಲ್ಲ, ಎಲ್ಲ ಇಟ್ಟಿದ್ದಾರೆ. ಸುವರ್ಣಮಯ ಮಣಿಖಚಿತ ಸುವರ್ಣಮಯ ಹರಿವಾಣ, ಹೌದು ಮಣಿಖಚಿತ ದೇವರ ರೂಪಗಳೆಂಬ ಮಣಿಗಳಿಂದ ಖಚಿತವಾದ್ದು ಯಾವುದು? ಸುವರ್ಣ, ಒಳ್ಳೆ ಮಾತುಗಳೆಂಬ ಹರಿವಾಣ. ಆ ಹರಿವಾಣದಲ್ಲಿ ಬರೀ ಹರಿವಾಣ ಎಷ್ಟಾದ್ರೆ ಏನು ಬಡಿಸಿದ್ರು ಅಂದ್ರೆ ಭಕುತಿ ರಸವನ್ನ ಬಡಿಸಿ ರಸಾಯನ ಬಡಿಸಿದರಂತೆ ನಮ್ಮ ವಿಜಯದಾಸರು. ನಾನಾ ಪದ ಸುಳಾದಿಗಳನ್ನ ಹೇಳಿದ್ದಾರೆ, ಅವರ ಚರಿತ್ರೆಯನ್ನ ಚೂರು ನೋಡೋಣ. ಯಾಕಂದ್ರೆ ಪೂರ್ಣ ನೋಡ್ಲಿಕ್ಕೆ ನಮಗೆ ಕಣ್ಣಿಲ್ಲ, ಕಿವಿ ಇಲ್ಲ, ಕೇಳಲಿಕ್ಕೂ ಕಿವಿ ಇಲ್ಲ. ಅಷ್ಟು ದೊಡ್ಡದವರ ಚರಿತ್ರೆ. ಮಹಾನುಭಾವರು ಅವರು ಜನಿಸಿದ್ದೇ ಚೀಕಲ ಪರವಿಯಲ್ಲಿ. ಇಲ್ಲ ಗೊತ್ತಿದ್ದೇ ಕಥೆ ಪ್ರತಿ ಸಲ ಕೇಳ್ತೇವಲ್ಲ. ಆರಾಧನೆ ಅಂದ್ರೆ ಏನು ಅಂದ್ರೆ ಏನು ವಿಶೇಷ ಇಲ್ಲ, ಹಬ್ಬ ಅಂದ್ರೆ ಏನು ಅಂದ್ರು. ದಿನಾಗು ಮಾಡೋ ಅಡಿಗೆ ಅವತ್ತೊಂಚೂರು ಎರಕೊಳ್ಳೋದು, ಅಡಿಗೆ ತಡವಾಗಿ ಮಾಡೋದು, ಸ್ವಲ್ಪ ಜಾಸ್ತಿ ಅಡಿಗೆ ಮಾಡಿ ಊಟ ಮಾಡಿದ್ರೆ ಅದೇ ಹಬ್ಬ ಅಂತ. ಅದೇ ತಾನೇ, ಬೇರೆ ಹಬ್ಬ ಅಂತ ನಮ್ಗೆ ಪರಿಚಯ ಇಲ್ಲ. ಹಾಗೆ ಆರಾಧನೆ ಅಂದ್ರೆ ಏನಿಲ್ಲ, ದಿನಾಗು ಮಾಡೋ ಪೂಜೆ ಅವ್ರು ತಡವಾಗಿ ಮಾಡ್ತೀವಿ. ದಿನಾಗು 8 ಗಂಟೆಗೆ ಪಂಚಾಮೃತ ಆದ್ರೆ ಅದು 12 ಗಂಟೆಗೆ ಆಗುತ್ತಷ್ಟೇ. ಊಟ ದಿನಾಗು 12 ಗಂಟೆಗೆ ಊಟ ಆದ್ರೆ ಅದು 3 ಗಂಟೆಗೂ 4 ಗಂಟೆಗೆ ಆಗುತ್ತೆ, ಆರಾಧನೆ ಮುಗೀತು. ಇಲ್ಲ ಅಂತಾರೆ. ಆರಾಧನೆ ಅಂದ್ರೆ ಏನು? ಅವರು ನಮಗೆ ಮಾಡಿದ ಉಪಕಾರವನ್ನ ನೆನೆದು ಏಕಾಂತದಲ್ಲಿ ಅವರ ಪದಾರವಿಂದಕ್ಕೆ ಸ್ವಾಮಿ ನಿಮ್ಮಿಂದ ನಾನಿಷ್ಟು ಉಪಕೃತನಾದೆ ಅಂತ ಅನುಭವದಿಂದ ಒಂದು ನುಡಿ ಬಂದ್ರೆ ಸಾಕು. ಅವರು ಮಾಡಿದ ಉಪಕಾರ ನಮ್ಮ ಮನಸ್ಸಿನಲ್ಲಿ ಅನುಭವಿಸಬೇಕು, ಅನುಭವಿಸಿ ನುಡಿಯಬೇಕು. ಆ ನುಡಿದರೆ ಆ ನುಡಿ ಅವರಿಗೆ ಆರಾಧನೆ. ಅದಕ್ಕಾಗಿ ಅವರು ನೋಡ್ತಾ ಇರ್ತಾರೆ, ಇವರಿಗೆ ನಾನು ಹೇಳಿದ್ದು ಎಷ್ಟರವರೆಗೆ ಮನಸ್ಸಿಗೆ ಬಂತು, ಎಷ್ಟು ಅನುಸಂಧಾನಕ್ಕೆ ತರ್ತಾ ಇದ್ದಾರೆ ಅದು ನೋಡುತ್ತಾರಂತೆ. ಹೌದು, ಇವತ್ತು ಸೇರ್ತೇವೆ, ಕೇಳೋದೆಲ್ಲ ಕೇಳಿದ್ದಾಯಿತು, ಇಲ್ಲಿಗೆ ಕೃಷ್ಣಾರ್ಪಣ, ಮತ್ತು ಬರೋ ಆರಾಧನೆವರೆಗೂ ಯಾವುದು ಮುಟ್ಟಲ್ಲ. ಅದು ಆರಾಧನೆ ಅಲ್ಲ, ಸಂಕಲ್ಪ ಮಾಡಬೇಕಂತೆ. ಇವತ್ತಿನಿಂದ ನೀವು ಹೇಳಿದ ತತ್ವಗಳಲ್ಲಿ ಚೂರಾದರೂ ಅನುಷ್ಠಾನ ಮಾಡುತ್ತೇನೆ, ದಿನಾಗೂ ಅನುಷ್ಠಾನ ಮಾಡುತ್ತೇನೆ, ಬರೋ ವರ್ಷ ಆರಾಧನೆಗೆ ಇದು ಸಮರ್ಪಣೆ ಮಾಡುತ್ತೇನೆ ಅಂದ್ರೆ ಅದು ನಾವು ಮಾಡಿದ ಇಂಡಿವಿಜುವಲ್ ಆರಾಧನೆ ಆಗುತ್ತೆ. ಮತ್ತು ಸ್ವಲ್ಪ ಲೋಡ್ ಜಾಸ್ತಿ ಬರೋ ವರ್ಷದಿಂದ, ಇನ್ನೊಂದು ಚೂರು ಇನ್ನೊಂದು ಚೂರು ಅಂದರೆ ದಾಸರಾಯರು ನಮ್ಮನ್ನ ಯಾವ ಮಟ್ಟಕ್ಕೆ ತಲುಪಬೇಕು ಅಂತ ಹೇಳ್ತಾರೋ ಬರೀ ಆ ಮಟ್ಟಕ್ಕೆ ನಾವು ತಲುಪಿ ಅವರ ವಿಶೇಷವಾಗಿರತಕ್ಕಂತಹ ಸೇವಾ ಸಲ್ಲಿಸುವುದೇ ನಿಜವಾದ ಆರಾಧನಾ. ಆ ರೀತಿಯಲ್ಲಿ ಅವರ ಜೀವನ ಪ್ರತಿ ವರ್ಷ ನೋಡ್ತಾ ಇರ್ತೀವಿ, ಅವರ ಚರಿತ್ರೆಯನ್ನ. ಆ ಚರಿತ್ರೆ ನೋಡಿದಾಗ ನೋಡಬೇಕಾದ ದೃಷ್ಟಿ ಬದಲಾಗ್ತಾ ಆಗ್ತಾ ಆಗ್ತಾ ಹೋಗಬೇಕು. ಭಾಗವತ ನೋಡುತ್ತೀವಿ ನಾವು, ತುಂಬಾ ಸಲ ಭಾಗವತ ಕೇಳೇ ಇರ್ತೀವಿ, ಆದರೆ ಪ್ರತಿ ಸಲ ಕೇಳೋದರಲ್ಲಿ ಭಾಗವತ ಕೇಳೋದರಲ್ಲಿ ನಮ್ಮಲ್ಲಿ ಪರಿವರ್ತನೆ ಆಗಬೇಕು, ದೃಷ್ಟಿ ಬದಲಾವಣೆ ಆಗಬೇಕು. ಅದಾಗದಿದ್ರೆ ಭಾಗವತ ಕೇಳಿ ಉಪಯೋಗವಿಲ್ಲ ಅಂತ ಹೇಳ್ತಾರೆ. ಭಾಗವತ ನೀವೆಲ್ಲ ಕೇಳಿದವರೇ ಹೌದಲ್ವೇ? ಏಕಾದಶ ಸ್ಕಂಧ ಕೇಳಿರ್ತೀರಾ? ಏಕಾದಶ ಸ್ಕಂಧದಲ್ಲಿ ಅವಧೂತ ಉಪಾಖ್ಯಾನ, ಯದುಮಹಾರಾಜ ಅವಧೂತರು ಇಬ್ಬರ ಉಪಾಖ್ಯಾನ. ಅದರಲ್ಲಿ ಯದುಮಹಾರಾಜ ಬರ್ತಾನೆ, ಅವಧೂತನ ಕೇಳುತ್ತಾನೆ, ದಷ್ಟಪುಷ್ಟವಾಗಿದ್ದೀರಾ, ಎಲ್ಲಿಗೂ ಕದಲತಾ ಇಲ್ಲ, ಆಹಾರಕ್ಕೆ ಪ್ರಯತ್ನ ಇಲ್ಲ, ಚೆನ್ನಾಗಿದ್ದೀರಾ, ಹೇಗಾಗ್ತಾ ಇದೆ, ವ್ಯವಸ್ಥೆ ಏನು ನಾವೆಲ್ಲ ಎಲ್ಲಾ ಪ್ರಯತ್ನ ಪಟ್ಟು ಮುಖದಲ್ಲಿ ದುಃಖ ಬರ್ತಾ ಇದೆ, ಕಾಣತಾ ಇದೆ, ನಿಮಗೆ ದುಃಖವೇ ಇಲ್ಲ, ಸಂತೋಷವಾಗಿದ್ದೀರಾ, ಇದಕ್ಕೆಲ್ಲ ಕಾರಣ ಏನು? ಪ್ರಶ್ನೆಯ ತಾತ್ಪರ್ಯ ಇಷ್ಟು. ಸಂಸಾರದಲ್ಲಿ ಬಿದ್ದು ನಾವು ಉರುಳಾಡ್ತಾ ಇದ್ದೇವೆ, ದುಃಖ ಜಾಸ್ತಿ ಆಗಿದೆ, ನಿಮಗೆ ದುಃಖದ ಸ್ಪರ್ಶವೇ ಇಲ್ಲದಂತೆ ಕಾಣತಾ ಇದೆ, ರಹಸ್ಯ ಇದ್ರೆ ತಿಳಿಸಿಕೊಡ್ತೀರಾ ಅಂದಾಗ ಅವರು ಬಾಯಿ ಬಿಚ್ಚಿದ್ದು ಏನಂತ, ತುಂಬಾ ಜನ ಗುರುಗಳಿದ್ದಾರೆ, ನನಗೆ ತುಂಬಾ ಪಾಠ ಕಲಿತಿದ್ದೇನೆ, ಎಲ್ಲಾ ಗುರುಗಳಿಂದ ಪಾಠ ಕಲಿತಿದ್ದೇನೆ. ಯಾವ ಯಾವ ಗುರುಗಳು ಹೇಳಿ? ಅವಧೂತನಿಗೆ ಎಷ್ಟು ಜನ ಗುರುಗಳು? 24 ಜನ ಗುರುಗಳು. ಒಂದೊಂದು ಹೆಸರು ಹೇಳಿದರೆ, ಆಕಾಶ, ಭೂಮಿ, ಅಗ್ನಿ, ವಾಯು, ನೀರು, ಎಲ್ಲ ಗುರುಗಳೇ. 24 ಜನ ಗುರುಗಳಿಂದ ನಕ್ಕಲುತ್ತೆ ಎಂದರು. ಹೌದಾ? ಇಷ್ಟೇ ಅಲ್ಲ ಅದು ಹೇಳಿದ್ದು, ನಾವು ಸಾಯೋ ಪರ್ಯಂತ ಇಷ್ಟೇ ತಿಳಿತಾ ಇರ್ತೀವಿ. ಏನಂತ, 24 ಜನ ಗುರುಗಳ ಅವಧೂತನಿಗೆ ಭೂಮಿಯಿಂದ ಕಲ್ತರು, ಅಗ್ನಿಯಿಂದ ಕಲ್ತರು, ವಾಯುವಿಂದ ಕಲ್ತರು ಅಂತೇಳಿ. ಅದಕ್ಕೆ ಹೇಳ್ತಾರೆ, ಭೂಮಿ ಜಡ, ನೀರು ಜಡ, ಅಗ್ನಿ ಜಡ, ಜಡವಾದ್ದು ಗುರುವಾಗಲಿಕ್ಕೆ ಸಾಧ್ಯವೇ? ಜಡವಾದ್ದು ಗುರುವಾಗಲಿಕ್ಕೆ ಸಾಧ್ಯವೇ? ಅರಣ್ಯಕಾಚಾರ ಕೇಳುತ್ತಾರೆ. ನೋಡೋ ರೀತಿ ಬದಲಾವಣೆ ಆಗ್ಬೇಕಯ್ಯ. ಎಲಿಮೆಂಟರಿ ಸ್ಟೇಜ್ ಅಲ್ಲಿ ಹುಡುಗರಿಗೆ ಹೇಳಿಕೊಡ್ತಾರೆ, ಸಂಧ್ಯಾ ವಂದನೆ ಮಾಡು, ಎಷ್ಟು ಈ ಬಟ್ಲಾಗಿನ ನೀರು ಆ ಬಟ್ಲಾಗಿ ಹಾಕಿದ್ರೆ ಸಾಕು, ಅವತ್ತಿಗೆ ಸಂಧ್ಯಾ ವಂದನೆ ಮುಗಿತು, ಅಷ್ಟಾದ್ರೂ ಮಾಡು ಅಂತ ಹೇಳಿರ್ತೀವಿ. ಅವ ಸಾಯೋ ಪರ್ಯಂತ ಅಷ್ಟೇ ಮಾಡ್ತಾ ಇರ್ತಾನೆ. ಬೆಳಿಬೇಕಲ್ಲ, ಅದಕ್ಕೆ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಏನ್ ನೋಡಬೇಕು ಅಂದರೆ, ಈಗ ಅವಧೂತ ಭೂಮಿಯನ್ನು ನೋಡಿದಾಗ ಭೂಮಿಯಲ್ಲಿ ಸಹನ ಶಕ್ತಿ ಕಾಣಿಸ್ತು. ಏನು ಎಲ್ಲರೂ ಏನು ವಿಶೇಷವಾದ ಮಲಮೂತ್ರ ವಿಸರ್ಜನೆ ಮಾಡಿದ್ರು, ಏನು ಮಾಡುತ್ತಾ ಇದ್ರು, ಸಹಿಸಿಕೊಂಡಿದೆ ಭೂಮಿ, ಪರ್ವತಗಳನ್ನೇ ಸಹಿಸಿಕೊಂಡಿದೆ. ಸಹನ ಶಕ್ತಿ ಭೂಮಿಯಲ್ಲಿ ಕಾಣಿಸ್ತು. ಕಾಣಿಸ್ತಾ ತೋರಿದ್ರ ಒಳಗಿರುವ ಬಿಂಬಮೂರ್ತಿ ಇವರ ಬುದ್ಧಿಯಲ್ಲಿ ಕೂತು ಭೂಮಿಯನ್ನ ತೋರಿಸಿ ಅಲ್ಲಿ ಇಂಥ ಗುಣ ಇದೆ ಅಂತ ಹೇಳಿದ್ಯಾರು? ಒಳಗಿರುವ ಸ್ವಾಮಿ. ಹಾಗಾದರೆ ಪಾಠ ಭೂಮಿಯಿಂದ ಬಂತೋ, ಒಳಗೆ ಬಿಂಬಮೂರ್ತಿ ಕೊಟ್ನೋ? ಹಾಗೆ 24 ಜನರನ್ನ ನೋಡಿದಾಗ ಅಲ್ಲಲ್ಲಿ ಇಂತಿಂಥ ಗುಣ ಇದೆ ಅಂತ ತಿಳಿಸಿಕೊಟ್ಟದ್ದು ಯಾರು? ಒಳಗಿರುವ ಭಗವಂತ. ಇವನೇ 24 ಕಡೆ ಇರುವ ಗುಣಗಳನ್ನ ಜೀವನಿಗೆ ಪರಿಚಯ ಮಾಡಿಸಿಕೊಡುವ ಗುರು. ಆದರೆ 24 ಜನ ಗುರುಗಳು ಎಂಬುದು ಸುಳ್ಳಾಯಿತಲ್ಲ ಅಂದ್ರೆ ಹಾಗಲ್ಲ, ಇವನೇ 24 ರೂಪಗಳಿಂದ 24 ಕಡೆ ನಿಂತಿದ್ದಾನೆ. ಭೂಮಿಯಲ್ಲೂ ನಿಂತಿದ್ದಾನೆ, ಆಯಾ ಅಭಿಮಾನಿ ದೇವತೆಗಳಲ್ಲಿ ಅಲ್ಲಲ್ಲಲ್ಲೂ ನಿಂತಿದ್ದಾನೆ. ನಿಂತು ಅಲ್ಲಲ್ಲಿ ಆಯಾ ಗುಣ ಪ್ರಕಟ ಮಾಡಿದ್ದಾನೆ. ಭೂಮಿಯಲ್ಲಿ ಸಹನ ಶಕ್ತಿ ಪ್ರಕಟ ಮಾಡಿದ್ದಾನೆ, ನೀರಿನಲ್ಲಿ ಶುದ್ಧತ ಸ್ನಿಗ್ಧತ, ಈ ಗುಣಗಳೆಲ್ಲ ಭಗವಂತ ಪ್ರಕಟ ಮಾಡಿದ್ದಾನೆ. ಈಗ ಅವಧೂತರಿಗೆ ಹೇಗೆ ಉಪದೇಶ ಆಯಿತು ಅಂದ್ರೆ, ಅವರ ಹೃದಯದಲ್ಲಿರುವ ಬಿಂಬಮೂರ್ತಿಯೇ ನಾನೇ 24 ಕಡೆ 24 ರೂಪದಿಂದ ಇದ್ದು 24 ರೀತಿಯಾದ ಗುಣಗಳನ್ನ ಹೊರಗೆ ಹಾಕಿದ್ದೇನೆ ಅಂತ 24 ರೂಪಗಳಿಂದ ಉಪದೇಶ ಕೊಟ್ಟ. ಇದು ಅವಧೂತ ಉಪಾಖ್ಯಾನದ ರಹಸ್ಯ. ಅಂದರೆ ನಮ್ಮ ಸ್ವಾಮಿಯೇ ನಿಜವಾದ ಗುರು, ಮೂಲ ಗುರು ಆತ. ಅವನೇ ನಾನಾ ರೂಪಗಳಿಂದ ಪಾಠ ಹೇಳಿಕೊಳ್ಳಿಕ್ಕೆ ಶುರು ಮಾಡತಾನಯ್ಯ ಅಂತ ಹೇಳಿದ್ದು ಅವಧೂತ. ಆದರೆ ನಾವು ತಿಳಿದದ್ದು ಅಗ್ನಿ ಗುರುವೇ, ಭೂಮಿ ಗುರುವೇ, ಇದೇ ಗುರುವೇ, ಜಡವೇ ಗುರು ಅಂತ ಅಲ್ಲಿಗೆ ನಾವು ಸಾಯೋ ಪರ್ಯಂತ ಅಲ್ಲಿಗೆ ನಿಂತರೆ ಭಾಗವತ ಅರ್ಥ ಆಗುತ್ತಾ? ಆಗಲ್ಲ. ಅದೇ ರೀತಿಯಲ್ಲಿ ಒಂದೇ ಭಾಗವತ ಕೇಳಿ 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 ಆಳಕ್ಕೆ 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 ಹೋದಂತೆ ಒಂದೇ ಚರಿತ್ರೆ, ವಿಜಯರಾಯರ ಚರಿತ್ರೆ ಕೇಳಿ 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 ಆ ಚರಿತ್ರೆಯ ರಹಸ್ಯಗಳು ತಿಳಿತಾ ಹೋದರೆ ಹೌದಾ ಹೌದಾ ಅಂತ ಪ್ರತಿ ಆರಾಧನೆಗೂ ಬಾಯಿ ಬಿಡಬೇಕು ಅಂತ ಹೇಳೋರು ಬೇಕು ನಮಗಷ್ಟೇ. ಅದೇ ಚರಿತ್ರೆಯನ್ನೇ ನಾನಾ ರೀತಿಯಲ್ಲಿ ಒಳಗಿರುವ ರಹಸ್ಯಗಳನ್ನು ತಿಳಿತಾ ಹೋದರೆ ಅದ್ಭುತವಾಗಿ ಬರುತ್ತೆ. ಕೂಸಿ ಮಗ ದಾಸ ಅಂತ ಕರೆದರು, ಕೂಸಮ್ಮ ಅಂತ ಅವರ ಮಗನಾಗಿ ಬಂದಂಥವರು ಆ ಚೀಕಲ ಪದವಿಯಲ್ಲಿ ಅದ್ಭುತವಾದ ರೀತಿಯಲ್ಲಿ ವಿಶೇಷ ಜೀವನ ನಡೆಸಿದರು. ಏನಪ್ಪ ಅಂದ್ರೆ ಹೇಳುತ್ತಾರೆ, ನೃಸಿಂಹದೇವರ ಅರ್ಚಕರು. ನೃಸಿಂಹ ಅಲ್ಲಿದ್ದಾರೆ, ನೃಸಿಂಹದೇವರು, ನೃಸಿಂಹದೇವರ ಅರ್ಚಕರಾಗಿ ನೃಸಿಂಹದೇವರು ಉಪಾಸಕರಾಗಿದ್ದರು. ಆದರೆ ಬಡತನದ ಕಾಟ, ಅದಕ್ಕಾಗಿ ವಿವಿಧ ಚರಿತ್ರೆ ನೋಡಿದಾಗ ಬಡತನದ ಅಪ್ಪಳಿಸಿ ಹಾಕಿದ ಆ ಕಾಟ ತುಂಬಾ ಕಾಣುತ್ತಾ ಬರುತ್ತೆ. ಅಲ್ಲಿ ಒಂದಂತೂ ನಾವು ನೋಡ್ಲಿಕ್ಕೆ ಸಾಧ್ಯ. ಏನದು ಅಂದರೆ ಯಾರೇ ಆಗಿರಲಿ, ಎಂಥ ದೊಡ್ಡವರೇ ಆಗಿರಲಿ, ಪ್ರಾರಬ್ಧ ಕರ್ಮದ ಪೆಟ್ಟು ಖಚಿತವಾಗಿ ಬಂದೇ ಬರುತ್ತವರಿಗೆ. ವಿಜಯದಾಸರೇ ಹೇಳುತ್ತಾರೆ, ದಾಸನಾದರೆ ಏನೋ ಅನುಭವಿಸಲಿಬೇಕು. ನಾನು ದೇವರ ದಾಸನಾದೆ ಅಂದಷ್ಟು ಮಾತ್ರಕ್ಕೆ ನಮ್ಮ ಪ್ರಾರಬ್ಧ ಕರ್ಮ ಎಲ್ಲ ಡಿಸ್ಕಾರ್ಡ್ ಮಾಡಿ ಸ್ಯಾಂಕ್ಷನ್ ಮಾಡಿಬಿಡ್ತಾನೆ ಅಂತ ತಿಳ್ಕೋಬೇಡಿ. ಎಲ್ಲ ಉಣಿಸ್ತಾನೆ, ಮತ್ತಂಥ ಕಾಲಕ್ಕೆ ಆತನ ಕಾಲ ಯಾಕೆ ಹಿಡಿಬೇಕು ಅಂದ್ರೆ ಹೇಳ್ತಾರೆ, ಆ ಪ್ರಾರಬ್ಧ ಕರ್ಮವನ್ನೇ ನೋವಾಗದೆ ಉಣಿಪ ಅಂತಾರೆ. ಅದು ಅಲ್ಲಿ ಸೀಕ್ರೆಟ್ ಹೇಳ್ತಾರೆ, ನೋವಾಗದೆ ಪ್ರಾರಬ್ಧ ಕರ್ಮವನ್ನ ಉಣಿಪ ಭಗವಂತ. ಆ ರೀತಿಯಲ್ಲಿ ವಿಜಯದಾಸರ ಚರಿತ್ರೆ ನೋಡುವಾಗ ಅವರ ಈ ರೀತಿಯಾದ ಕಷ್ಟ, ಇವರಿಗೂ ಕಷ್ಟ ಬಂತೆ ಭೃಗು ಮಹರ್ಷಿಗಳು ಅಂತ ಕೇಳುತ್ತೀವಿ. ಎಂಥ ಕಷ್ಟಪಟ್ಟರಯ್ಯ ಬಡತನಕ್ಕೆ ಅಂತ ಹೇಳಿದರೆ ಕೊನೆಗೆ ವಿಜಯದಾಸರು ಒಂದು ಸುಳಾದಿಯಲ್ಲಿ ಹೇಳುತ್ತಾರೆ, ಅವರು ವ್ಯಾಸಕಾಶಿಗೆ ಹೋಗಿ ಪುರಂದರದಾಸರಿಂದಾಗಿ ಕಾಶಿಗೆ ಹೋದಾಗ ಪುರಂದರದಾಸರು ಕರ್ಕೊಂಡು ಹೋದರು ವ್ಯಾಸಕಾಶಿಗೆ, ಕರ್ಕೊಂಡು ಹೋಗಿ ಉಪದೇಶ ಕೊಡಿಸಿ ಬಂದ ಮೇಲೆ ಅವರು ವಿಜಯದಾಸರು ಅಂತಾದದ್ದು. ಅಷ್ಟರ ಪರ್ಯಂತ, ಅಷ್ಟರ ಪರ್ಯಂತ ಅವರ ಜೀವನ ಎಲ್ಲ ಏರುಪೇರು 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 ಇತ್ತು. ಎಲ್ಲಾ ದುಃಖಗಳು ಪಟ್ಟರವರು. ನಾವಂತೇವೆ ದೊಡ್ಡವರಂದ್ರೆ ಸಾಕು ಅವ್ರಿಗೇನು ದುಃಖ ಇರಲ್ಲ ಅಂತ, ಏನೂ ಇಲ್ಲ, ದೇವ ಮೂಗ್ ಹಿಡಿದು ಉಣಿಸ್ತಾನೆ. ಪರಶುಕ್ಲತ್ರಯರಿಗೆ ಬಿಟ್ರೆ, ಮುಖ್ಯ ಪ್ರಾಣಾದಿ ರುಜುಗಣರಿಗೆ ಬಿಟ್ರೆ ಇನ್ನೆಲ್ಲರಿಗೂ ಅವರವರ ಕರ್ಮ ಸ್ವಾಮಿ ಉಂಡೇ ಉಣಿಸ್ತಾನಾತ. ಮತ್ತೆ ಇವರು ಕಡಿಮೆಯ, ಇವರಿಗೂ ಉಣಿಸಿದ. ಅದಕ್ಕೆ ಹೇಳ್ತಾ ಇದ್ದಾರೆ 40 ವರ್ಷದ ಪರ್ಯಂತ ಹೇಳುತ್ತಾರೆ, ಇಷ್ಟರ ಪರ್ಯಂತ ನಿನ್ನ ಮರೆತಿದ್ದೆ ಹರಿಯೇ, ನಿನ್ನ ಮರೆತಿದ್ದೆ, ಈಗ ವಿಜಯದಾಸ ಅಂತಾಗಿ ನಿನ್ನ ನೆನಪು ಸದಾ ಪ್ರವಾಹದಂತೆ ಬರ್ತಾ ಇದೆ. ನೀವೆಲ್ಲ ವಿಜಯದಾಸರನ್ನ ಭೃಗು ಮಹರ್ಷಿಗಳು ಅಂತ ಏನೋ ಉಪಾಸನೆ ಮಾಡ್ಲಿಕ್ಕೆ ಹೋಗ್ತೀರಪ್ಪ, ಅವರೇನಾದ್ರೂ ಎಲ್ಲಾದ್ರೂ ತಮ್ಮ ಕುರಿತು ತಾವು ಹೇಳ್ಕೊಂಡಿದ್ದಾರ, ನಾವು ಮನುಷ್ಯರಲ್ಲ, ನಾನು ಚೂರು ಬೇರೇನೆ ಅಂತ ಕುರುಹಿ ಎಲ್ಲಾದ್ರೂ ಕೊಟ್ರ ಅಂತ ನಿಮಗೆ ಕಾಣಬಹುದು. ಒಂದು ಸುಳಾದಿಯಲ್ಲಿ ಹೇಳುತ್ತಾರೆ, ಪದದಲ್ಲಿ ಸುಳಾದಿ ಹೇಳುತ್ತಾರೆ, ಸ್ವಾಮಿ ಇಷ್ಟು ವರ್ಷ ನಾನು ನಿನ್ನ ಮರೆತಿದ್ದೆ, ಈಗ ನಿನ್ನ ಅನುಗ್ರಹ ಆಯಿತು, ಈ ಮರೆತದ್ದಕ್ಕೆ ಬೇಸ್ ಏನು ಅಂತ ಹೇಳುತ್ತಾರೆ. ಇಷ್ಟು ವರ್ಷ ಮಾನುಷ ಅನ್ನವ ನುಂಡ ಅನುಭವವೋ, ಈ ಶಬ್ದ ಯಾರಿಗೆ ಸರಿ ಹೋಗುತ್ತೆ? ನಾವೆಲ್ಲ ಊಟ ಮಾಡ್ತಾ ಇರ್ತೀವಿ, ಏನು ಊಟ ಮಾಡ್ತಾ ಇದ್ರಿ, ಮನುಷ್ಯನ ಊಟ ಮಾಡ್ತಾ ಇದ್ರಿ ಹೇಳ್ತೀವ, ನಾ ಮನುಷ್ಯರೇ, ಮನುಷ್ಯರಾದವ್ ಮನುಷ್ಯನಾದ್ರು ಇನ್ನೇನು ದೇವತಾನ ಊಟ ಮಾಡ್ಲಿಕ್ಕಾಗುತ್ತಾ? ಮನುಷ್ಯನ್ನ ಉಂಡ ಪಾರಬ್ಧವೋ ಅಂತ ಹೇಳಿದರೆ ಆ ಮನುಷ್ಯನ್ನ ಉಂಡದ್ದು ಅಂತ ಯಾರು ಹೇಳಬೇಕು? ದೇವತೆಗಳಾಗಿದ್ದರೇನೆ ಮನುಷ್ಯನ್ನ ಉಂಡೆ ಅಂತ ಹೇಳಿ ಶ್ರೀನಿವಾಸ ಕಲ್ಯಾಣ ಕೇಳುತ್ತೀರಾ? ಮನುಷ್ಯನ್ನ ನಭುಕ್ತವಾನ್, ಬ್ರಹ್ಮದೇವರಿಗೆ ಚಿಕ್ಕ ಮಗುವಾಗಿ ಕೊರವಂಜಿಯಾಗಿ ಸ್ವಾಮಿ ಕಟ್ಟಿಕೊಂಡು ಬಂದಾಗ ರಾಜನ ಹೆಂಡತಿ ಕೊಟ್ಟಂತಹ ಕ್ಷೀರಾನ್ನ, ರಾಜನಿರ್ಮಿತಂ ಕ್ಷೀರಾನ್ನ, ಅದು ಕೊಟ್ರೆ ಉಣ್ಲಿಲ್ಲ, ರುರೋದ, ತುಂಬಾ ಹತ್ತಿನಂತೆ. ಯಾಕೆ? ಮನುಷ್ಯನ್ನ ತಿಂದ್ರೆ ಸಾಕು ಜ್ಞಾನ ತಿರೋಧಾನ ಆಗಿಬಿಡುತ್ತೆ. ಶೇಷದಾಸರ ಚರಿತ್ರೆಯಲ್ಲಿ ಬರುತ್ತಲ್ಲ, ಒಬ್ಬ ಮಹಾಲೋಭಿ ದಾಸರ ಹಿಂದೆ ಬಿದ್ದ, ಎಂದು ಅವನು ಎಂಜಲ ಕೈಯಿಂದ ಕಾಗೆಯನ್ನು ಓಡಿಸಿಲ್ಲ. ಯಾಕೆ ಅಂದ್ರೆ ಆ ಎಂಜಲ ಕೈಯಿಂದ ಒಂದಗಳು ಬಿದ್ರೆ ಕಾಗೆ ಹೊತ್ಕೊಂಡು ಹೋದ್ರೆ ಏನಾಗುತ್ತೋ ಎಂಬ ಆಲೋಚನೆ ಅವನಿಗೆ, ಅಂಥವನಿಗೆ ಬುದ್ಧಿ ಬಂತು, ಶೇಷದಾಸರಿಗೆ ಏನಾದರೂ ಒಂದು ಹಿಡಿ ಅಕ್ಕಿ ಹಾಕಬೇಕು ಅಂತ. ದಾಸರಿಗೆ ಗೊತ್ತಿತ್ತು ಮಹಾಪಾಪಿ ಲೋಭಿ ಅಂತ ಗೊತ್ತು, ಅವನಿಂದ ತಗೊಂಡ್ರೆ ಗತಿ ಏನು ಅಂತ. ಅದಕ್ಕೆ ಹೇಳ್ತಾರೆ ನೋಡಿ, ಹಿಂದಿನ ಕಾಲದಲ್ಲಿ ಊಟಕ್ಕೆ ಎಲ್ಲಿಗೂ ಹೋಗ್ತಾ ಇದ್ದಿಲ್ಲ. ದಾಸರು ಅಂತಾರೆ, ಪರಾರ ಅನ್ನವ ನುಂಡು ಪರಾರ ಧನವ ಕೊಂಡು ಅಂತ. ನಾವಂತೀವಿ ನಾವು ದಿನಾಂಗ್ ಮಾಡೋದೇ ನಮ್ಗೇನಾದ್ ಚೆನ್ನಾಗಿದ್ದೀವಲ್ಲ ಅಂತ. ಎಲ್ಲರೂ ಊಟ ಕರೀತಾರೆ ದಿನಾಗ್ಲೂ, ವೈಕುಂಠವೋ ಅದೋ ಇದೋ ದಿನಾಗೂ ಊಟಕ್ಕೆ ಹೋಗ್ತಾನೆ ಇರ್ತೀವಿ. ಎಲ್ಲಾ ದಾನ ಕೊಟ್ಟೆ ಕೊಡ್ತಾ ಇರ್ತಾರೆ, ಅಟ್ಲೀಸ್ಟ್ ಒಂದು ಜಾಕೆಟ್ ಪೀಸಾರು ಕೊಟ್ಟು ಕಳಿಸ್ತಾರೆ, ಒಂದು ಸೆಲ್ಲಾ ಪೀಸಾರು ಕೊಟ್ಟು ಕಳಿಸ್ತಾರೆ. ಇರ್ಲಿ ಅಪ್ಪ, ಮನೆ ತುಂಬಾ ಇರುತ್ತೆ. ಇಲ್ಲ, ಆ ಉಂಡ ಅನ್ನದ ಕಣ ಕಣದಲ್ಲಿ ಹಾಕಿದವರ ಪಾಪ ಬರ್ತಾ ಇರುತ್ತೆ, ನೋ ಡೌಟ್. ಬರೇ ಪಾಪ ಮಾತ್ರ ಅಲ್ಲ, ಅವರ ಬುದ್ಧಿನೂ ಬರ್ತಾ ಇರುತ್ತೆ. ಕಳ್ಳರ ಅನ್ನ ತಿಂದ್ರೆ ತಿಂದವರಿಗೆ ಕಳ್ಳ ಬುದ್ಧಿ ಬರುತ್ತೆ. ಒಬ್ಬ ರಾಜ ತನ್ನ ಗುರುಗಳಾಗಿ ಕಾಡಿನಲ್ಲಿರುವ ಋಷಿಗಳನ್ನ ಆರಿಸಿಕೊಂಡ, ಮಹಾನುಭಾವರ ಅನುಗ್ರಹ ಪಡೆದ. ಆ ಋಷಿಗಳನ್ನ ಕರೀತಾ ಇದ್ದ, ರಾಜ್ಯಕ್ಕೆ ಬನ್ನಿ ಬನ್ನಿ ಬನ್ನಿ, ಆಗ ಋಷಿಗಳು ಅಂದ್ರಂತೆ, ನಾನು ಎಂದು ಬಂದಿಲ್ಲ ಅಯ್ಯ, ಕಾಡು ಬಿಟ್ಟು ಹುಟ್ಟಿದಾಗಲಿಂದ ಇಲ್ಲಿ ಬಂದಿಲ್ಲ, ಬೇರೆ ಅನ್ನ ಉಂಡಿಲ್ಲ, ಗೆಡ್ಡೆ ಗೆಣಸು ನಂದು ಬರಲ್ಲ, ಕಾಟ ಜಾಸ್ತಿ ಆಯಿತು. ಸರಿ, ಒಂದ್ ದಿವಸ ಬಂದ, ಬಂದ ಕೂಡಲೇ ವಿಜಯವೇಷವಾಗಿ ಅನ್ನ ಎಲ್ಲ ಮಾಡಿಸಿದ, ಭೋಜನ ಎಲ್ಲ ಆಯಿತು. ಋಷಿಗಳು ಭೋಜನ ಮಾಡುವಾಗ ಕ್ಷತ್ರಿಯ ತಾನಿರಬಾರದ ಪಕ್ಕಕ್ಕೆ ಹೋದ, ಯಾರೂ ಇಲ್ಲ, ಆದರೆ ಒಬ್ಬ ಭಟ ಮಾತ್ರ ದೂರದಲ್ಲಿದ್ದ. ಆಯಿತು, ಊಟ ಮುಗಿದ ಮೇಲೆ ಆ ಋಷಿ ಆ ಬಂಗಾರದ ಪಾತ್ರೆ ನೀರು ಕುಡಿಲಿಕ್ಕಿಟ್ಟಿದ್ರೆ ಅದು ತೆಗೆದು ಜೋಡಿಗೆಯಲ್ಲಿ ಹಾಕೊಂಡು ಬಿಟ್ಟ. ನೋಡಿದ ಭಟ, ರಾಜನಿಗೆ ಹೇಳಿದ, ರಾಜ ನಿನ್ನ ಗುರು ಹೀಗ್ ಮಾಡಿದ್ದಾನೆ, ಏನು ಬೇಕಾದ್ರೂ ಮಾಡು, ಹೋಗ್ಬಿಟ್ಟ. ರಾಜ, ಏ ರಾಶಿ ಬಿದ್ದಿವೆ ತಂಬಿಗೆ, ಅದಲ್ಲ ಗುರು ಅಂತ ಅಂದುಕೊಂಡವ ಹೀಗ್ ಮಾಡಿದನಲ್ಲ ಅಂತ ಚುಚ್ಚುತ್ತಾ ಇದೆ. ಹೇಗೆ ಹೇಳಬೇಕು, ಹೇಳೇಬಿಟ್ಟ, ಏನ್ ಬೇಕಾದ್ರೂ ಆಗ್ಲಿ ಶಾಪ ಕೊಡ್ಲಿ. ಸ್ವಾಮಿ ಎದುರಿಗೆ ಕಾಣಿಸ್ತಾ ಇದೆ ಜೋಡಿಗೆ, ನಿಮ್ಮ ಇದರಲ್ಲಿ ತಂಬಿಗೆ ಕಾಣಿಸ್ತಾ ಇದೆ, ಇದಾಗ ಏನಂತ ತಿಳಿಯಲಿ ಅಂತ ಕೇಳಿದೆ. ಅವಾಗ ಅವರು ಅಂದ್ರಂತೆ, ನನಗ್ ಗೊತ್ತು, ನೋಡಿದ್ರು ಸತ್ಯ, ಸೂರ್ಯನ ಕಾಣುತ್ತಾ ಇದೆ, ಸೂರ್ಯನ ಥರ ಕಾಣ ತಂಬಿಗೆ ಕಾಣುತ್ತಾ ಇದೆ, ನನಗೆ ಗೊತ್ತಿಲ್ಲದೇನೆ ನನ್ನ ಕೈ ಹಾಕಿಬಿಟ್ಟಿದಪ್ಪ, ನಂಬಿದ ರಾಜ. ಯಾಕೆ, ಗುರುಗಳು ಸುಳ್ಳು ಹೇಳಲ್ಲ. ಅವಾಗ ಹೇಳಿದ್ರು ಗುರುಗಳು, ಅಯ್ಯ ನನ್ನ ಕೈ ನನಗೆ ಗೊತ್ತಿಲ್ಲದೇನೆ ಹುಡುಗಿದ ಕಾಲಕ್ಕಿಂತ ಇನ್ನೊಬ್ಬರ ವಸ್ತ್ರಕ್ಕೆ ಕೈ ಹಾಕಿಲ್ಲ, ಅಂಥದ್ದು ಇವತ್ತು ಕೈ ಹಾಕಿತು ಅಂತ ಹೇಳಿದ್ರೆ, ನನ್ನ ಬುದ್ಧಿ ಈ ತರ ಬಂತು ಅಂತ ಹೇಳಿದರೆ ಏನೋ ಕಾರಣ ಇರಬೇಕು. ಇವತ್ತು ಅಡಿಗೆ ಬಡಿಸಿದೆಯಲ್ಲ ಪದಾರ್ಥ ಎಲ್ಲಿದು ನೋಡು ಅಂತ ಹೇಳ್ತಾರೆ. ಉಗ್ರಾಣ ಕೋಣೆಯಲ್ಲಿ ಅಡಿಗೆವ ಹೇಳಿದ, ಎಲ್ಲಿತ್ತು, ಪಕ್ಕದಲ್ಲಿಟ್ಟಿದ್ರು, ಇವತ್ತು ಸ್ಪೆಷಲ್ ಆಗಿಟ್ಟಿತ್ತು ನಿನ್ ರಾತ್ರಿ ಎಂದ್ರು. ಆ ಭಟರನ್ನು ಕರೆದು ಕೇಳಿದ, ಇದೆಲ್ಲಿಂದ ಬಂತು, ಏನಿಲ್ಲ ನಿನ್ನ ರಾತ್ರಿ ಕಳ್ಳರು ಸಿಕ್ಕಿದ್ರು ಅವ್ರ ಕೈಯಾಗಿಂದ ತಂದು, ಕಳ್ಳರು ಕೈಯಾಗಿಂದ ತಂದ ಪದಾರ್ಥ ತಿಂದ್ರೆ ಋಷಿಗೆ ಕಳ್ಳ ಬುದ್ಧಿ ಬಂದ್ರೆ ನಮಗೆಲ್ಲ ಯಾವ ಬುದ್ಧಿ ಬರಬೇಕ್ರಿ, ಒಬ್ಬರೊಂದು ರೂಪಾಯಿ ಕೊಟ್ಟರು ಅದೇ ಬರುತ್ತೆ. ನಾ ಮಾಮೂಲಾಗಿ ಬರ್ತೀರಲ್ಲ ನೀವೆಲ್ಲಿ ಜ್ಯೋತಿಷ್ಕರತೆ ಬರ್ತೀರ, ಬಂದು ಕೊಳ್ಳೆ ಹೇಳ್ತಾರೆ ಕಂಟಕ ದೋಷ ಇದೆ, ಪಾಲಿಶ್ಡ್ ಆಗಿ ಹೇಳ್ತಾರೆ ಸತ್ತೋಗ್ತೀರಾ ಅಂತ ಹೇಳೋದು, ಅಪಮೃತ್ಯು ದೋಷ ಇದೆ ಅಂತ ಹೇಳೋದು ಕಂಟಕ ದೋಷ ಅಂತ ಹೇಳ್ತಾರೆ. ಏನ್ ಮಾಡಬೇಕು, ಬದುಕಬೇಕು, ಏನೂ ಇಲ್ಲ, ಮೃತ್ಯುಂಜಯ ಜಪ ಮಾಡಿಸಿ, ಮೃತ್ಯುಂಜಯ ಹೋಮ ಮಾಡಿಸಿ, ದಾನ ಕೊಡಿ, ಆದಷ್ಟು ಜನಕ್ಕೆ ಊಟಕ್ಕೆ ಹಾಕಿ, ಬದುಕ್ತೀರಾ, ಹೇಗ್ರಿ ಆ ಪಾಪ ಕೂತಿದೆಯಲ್ಲ ಹಂಚಿ ಹೋಗುತ್ತೆ, ಕಾಲು ಭಾಗ ಪುರೋಹಿತರಿಗೆ ಹೋಗುತ್ತೆ, ದಕ್ಷಿಣೆ ತಂಬಿಗೆ ಥಾಲಿ ಈ ರೂಪದಲ್ಲಿ ಪುರೋಹಿತರು ಹೊತ್ಕೊಂಡು ಹೋಗ್ತಾರೆ, ನಾವೇ ಯಾರು ಅಲ್ಲ. ಇನ್ನ ಬಂದ ಬ್ರಾಹ್ಮಣರಿರ್ತಾರಲ್ಲ ಅವರಿಗೆ ಸ್ವಲ್ಪ ಜಾಸ್ತಿ ದಕ್ಷಿಣೆ ಕೊಡಿ, ಯಾಕೆ ಮೃತ್ಯುಂಜಯ ಹೋಮಕ್ಕೆ ದಾನ ಯಾವ್ದು ಕೊಡ್ತಾರೆ ಹೇಳಿ ಗೊತ್ತಿಲ್ಲೇನೋ, ಕುಂಬಳಕಾಯಿ ಉಪ್ಪು ಎಣ್ಣೆ ಕಬ್ಬಿಣ ಇವೆಲ್ಲ ಕೊಡ್ತಾರೆ, ಅದು ಯಾರು ತಗೊಂಬಲ್ಲ, ತಗೋಬೇಕಾದ್ರೆ ಸ್ವಲ್ಪ ಭಾರ ಜಾಸ್ತಿ ಇರಬೇಕು ಮೇಲೆ, ಭಾರ ಜಾಸ್ತಿ ಇದ್ರೆ ತಗೊಳ್ತಾರೆ, ಗೊತ್ತಾಯ್ತು ಭಾರ ಅಂದ್ರೆ ಭಾರ ಇರಬೇಕು, ಭಾರದಿಂದ ಕೊಟ್ಟರೆ ತಗೊಂತಾರೆ, ಈ ಭಾರ ಹೊರಟು ಹೋಗುತ್ತೆ, ಇನ್ನೊಂದು ಭಾರ ಕೂತಿರುತ್ತೆ, ಅವರ ಸಾವಿನ ಭಾರ, ಸಾವಿನ ಭಾರ ಕೂತಿರುತ್ತೆ. ಇನ್ನು ಊಟಕ್ಕೆ ಬಂದಿರ್ತಾರಲ್ಲ ಏನ್ ಹೇಳ್ತಾರೆ, ನಮ್ಮ ಮನೆಗೆ ಹೋಮ ಇಟ್ಕೊಂಡಿವ್ರಿ ತಪ್ಪದೇ ಬರಬೇಕು, ನೀವು ಬರ್ತೀರಾ ಊಟ ಮಾಡಿ ಹೋಗ್ತೀರಾ, ನಿಮಗೂ ಡಿವೈಡ್ ಆಗ್ಬಿಡುತ್ತೆ, ಎಲ್ಲರಿಗೂ ಬರುತ್ತೆ. ಒಟ್ಟಾರೆ ಆ ಜೀವಿ ಬದುಕಿದ, ನಿಮಗೇನಾಗ್ಲಿಲ್ಲ, ಚೂರು ಬಂತು, ಇಂತಹ ಚೂರು ಚೂರುಗಳು ಸೇರಿ ನಾವು ಚೂರು ಚೂರು ಆಗ್ಬಿಡುತ್ತೆ, ಕೊನೆಗೆ ಬ್ಲಾಸ್ಟ್ ಆಗ್ಬಿಡುತ್ತೆ. ಅದಕ್ಕೆ ಹೇಳುತ್ತಾರೆ ಇನ್ನೊಬ್ಬರ ಅನ್ನ ಹಾಗೆ ಶೇಷದಾಸರ ಜೋಳಿಗೆ ಆ ಜೀವಿ ದಾಸರು ಬೇಡ ಅಂತಾರೆ ಅಂತ ತಿಳ್ಕೊಂಡು ಹಾಕಿಬಿಟ್ಟ. ಹಿಂದಿನಿಂದ ತಂದು ಶಿಷ್ಯನ ಜೋಳಿಗೆಯಲ್ಲಿ ಹಾಕಿದ, ನೈವೇದ್ಯ ಆಯಿತು, ಊಟ ಆಯಿತು, ಏಕಾಂತದಲ್ಲಿ ಭಗವಂತನ ಕರೆದರೆ ಮಾತಾಡಿಸುವಂತಹ ಸ್ಥಿತಿ ಶೇಷದಾಸರದ್ದು. ಸ್ವಾಮಿ ಬರ್ತಾನೇ ಇಲ್ಲ, ಅಪರೋಕ್ಷ ಜ್ಞಾನ ತಿರೋಧಾನ ಆಯಿತು. ಯಾವುದು, ಅವನು ಹಾಕಿದ ಹಿಡಿ ಅಕ್ಕಿಗೆ. ಕೊನೆಗೆ ಮೊದಲ ಕಲ್ಲು ಹೋಗಿದ್ದೀರಲ್ಲ, ಅಲ್ಲಿಂದ ಚೂರು ದೂರ ಹೋದರೆ ಇನ್ನೊಂದು ಬೆಟ್ಟ ಇದೆ, ಆ ಬೆಟ್ಟದಲ್ಲಿ ಇನ್ನೊಬ್ಬ ಶ್ರೀನಿವಾಸ ಕೂತಿದ್ದಾನೆ, ಅಲ್ಲಿಗೆ ಹೋಗಿ 48 ದಿನ ಒಂದೇ ಖರ್ಜೂರ ಅದನ್ನು 5 ಭಾಗ ಮಾಡಿ ಅದರನ್ನು 5 ಆಹುತಿಗಳಾಗಿ ತಗೊಂಡು 48 ದಿನ ಮಾಡಿ ಪುನಃ ಜ್ಞಾನ ಪಡ್ಕೊಂಡ್ರು ಅಂತ ಅವ್ರ ಚರಿತ್ರೆಯಲ್ಲಿ ಬರುತ್ತೆ. ಅಂದ್ರೆ ನಮ್ಮ ಪರಿಸ್ಥಿತಿ ಏನು, ಅದು ವಿಜಯದಾಸರ ಬಾಯಲ್ಲಿ ಬರುತ್ತೆ. ಇಷ್ಟು ವರ್ಷ ಮಾನುಷ ಅನ್ನವನುಂಡ ಪ್ರಭಾವವೋ ಅಂತ ಹೇಳಿದರೆ ಇವರು ದೇವತೆಗಳೇ ಆಗಿರಬೇಕಾ ಇನ್ನೊಂದೇನು. ಅಂಥ ಮಹಾನುಭಾವರು ಬಂದ್ರು, ಎಲ್ಲರೂ ಉಂಡಂತೆ ಉಂಡ್ರು. ಆದರೆ ಸ್ವಾಮಿ ಹೇಳುತ್ತಾರೆ, ಅವನ ಪಾದವ ನಂಬಿದವನಿಗೆ ಎಂದೂ ಕಥಿ ಇಲ್ಲ. ಅವರನ್ನ ಕರಕೊಂಡು ಹೋದ್ರು ವ್ಯಾಸಕಾಶಿಯಲ್ಲಿ, ಅದ್ಭುತವಾಗಿ ಅವರು ಮಾಡಬೇಕಾದ್ದನ್ನ ತಿಳಿಸಿಕೊಟ್ರು. ಹೇಳುತ್ತಾರೆ ಇಡೀ ಶ್ರುತಿ ತತಿ ನುತ ಶ್ಯಾಮ ಸುಂದರ ವಿಠಲನ ಅಂತ ಹೇಳುತ್ತಾರೆ. ಆ ಭಗವಂತ ಅವರಿಗೆ ಅನುಗ್ರಹ ಮಾಡಿದ, ಅಯ್ಯ ನೀನು ಇಡೀ ಶಾಸ್ತ್ರ ಶಾಸ್ತ್ರ ಇದೆ, ಇದು ಯಾರಿಗೂ ಎಟಕ್ತಾ ಇಲ್ಲ, ಸಾಮಾನ್ಯ ಜನರಿಗೆ ಎಟಕ್ತಾ ಇಲ್ಲ. ಘಟ ಪಟ ಅಂದ್ರೆ ತಲೆ ಕೆಟ್ಟು ಹೋಗ್ತಾ ಇದೆ ಅವರಿಗೆ. ಅದೇ ಶಾಸ್ತ್ರದ ಸಾರ ಕನ್ನಡದಲ್ಲಿ ತಿಳಿಸಿಕೊಡಬೇಕು, ಅದನ್ನ ಸದಾ ಚಿಂತನೆ ಮಾಡುತ್ತಾ ಮಾಡುತ್ತಾ ಸಿದ್ಧಿ ಪಡೆಯಬೇಕವರು. ಆ ಥರ ಆಗುವಂತೆ ಮಾಡು ಎಂಬ ಜವಾಬ್ದಾರಿಯಿಂದ ವಿಜಯದಾಸರನ್ನ ಕಳಿಸಿದರೆ ವಿಜಯ ಪ್ರಭುಗಳು ಬರ್ತಾ ಇದ್ದಾರೆ. ಅದ್ಭುತವಾದ ರೀತಿಯಲ್ಲಿ ಅವರ ಪ್ರವಚನ ಗಂಗಾ ನಡೀತಾ ಇದೆ. ಎಲ್ಲಾ ಕಡೆ ಬಂದರು, ನಾವು ನೋಡ್ತೀವಿ. ಅವರು ಛಾಗಿ ಕೇಶವರಾಯನ ಅಳಿಯನನ್ನ ಬದುಕಿಸಿದರು, ತುಂಬಾ ಕಥೆ ಕೇಳ್ತೀವಲ್ಲ. ಅಲ್ಲಿ ಹೇಳ್ತಾರೆ, ಪವಾಡ ನೋಡಿ ದೊಡ್ಡವರ ಮಹಿಮೆಯನ್ನ ಅಳಿಯಬೇಡಿ. ನಾವು ಪವಾಡ ಇದ್ರೆ ದೊಡ್ಡವರು, ಇಲ್ಲ ಅಂದ್ರೆ ದೊಡ್ಡವರಲ್ಲ ಅಂತ ಹೇಳ್ತೀವಿ. ಪವಾಡ ಅಲ್ಲ, ಹಾ ಪವಾಡ ಯಾವ ಪವಾಡ ಅಂದ್ರೆ ಜ್ಞಾನವನ್ನ, ಭಗವಂತನ ಜ್ಞಾನವನ್ನ ನಮ್ಮಲ್ಲಿ ಬಿಚ್ಚಿ ತೋರುವ ಪವಾಡ ಯಾರು ಮಾಡುತ್ತಾರಲ್ಲ ಅದು ಪವಾಡ ಅಂತ ಹೇಳಬೇಕು. ತುಂಬಾ ಜನ ತಿಳ್ಕೊಂಡ್ರು, ವಿಜಯದಾಸರು ಎಲ್ಲರನ್ನ ಬದುಕಿಸಿಬಿಡ್ತಾರೆ, ಸಾಯುವವರು ಸತ್ತವರನ್ನೇ ಬದುಕಿಸಿಬಿಡುತ್ತಾರೆ ಅಂತ ತಿಳ್ಕೊಂಡ್ರು. ಆ ತಿಳ್ಕೊಂಡವರಲ್ಲಿ ಒಬ್ಬರು ಅವರ ಹೆಂಡತಿಯೇ, ಅವರ ಮಕ್ಕಳು ಹಯವದನದಾಸರು. ಇನ್ನೇನು ಪ್ರಾಣತ್ಯಾಗಕ್ಕೆ ಸಿದ್ಧ ಆಗಿದ್ದಾರೆ. ಅಂತ ಕಾಲಕ್ಕೆ ಬಂದು ಕೇಳುತ್ತಾರೆ, ಇಷ್ಟು ಜನರನ್ನ ಬದುಕಿಸ್ತೀರಾ, ಮಗನನ್ನ ಬದುಕಿಸಲಿಕ್ಕಾಗಲ್ವೇ? ವಿಜಯರಾಯರ ಮುಂದೆ ಬಂದ ಪ್ರಶ್ನೆ. ಅವಾಗ ಹೇಳಿದ್ರು, ಹುಚ್ಚಿ, ನಾನಲ್ಲ ಬದುಕಿಸಿತ್ತು, ಸ್ವಾಮಿ ಬದುಕಿಸಿದ. ಅವರಿಗೆ ಆಯುಷ್ಯ ಇತ್ತು ಬದುಕಿದ್ರು, ಇವನಿಗೆ ಆಯುಷ್ಯ ಇಲ್ಲ, ನಾನೆಲ್ಲಿ ಬದುಕಿಸಲಿ, ಅಸ್ವತಂತ್ರತ್ತಮ, ನಾನೆಲ್ಲಿ ಬದುಕಿಸ್ತೇನೆ ಅಂತ ಎಚ್ಚರ. ಅಂದರೆ ವಿಜಯದಾಸರು ಅಂದ್ರೆ ಏನು ಅಂದರೆ ಹೇಳುತ್ತಾರೆ, ಭಗವಂತನೇ ಸ್ವತಂತ್ರ, ನಾವು ಸ್ವತಂತ್ರರಲ್ಲ ಎಂಬ ಎಚ್ಚರ ಪುಟಿದತ್ತು ಯಾವ ವ್ಯಕ್ತಿಯಲ್ಲಿ ಇರುತ್ತೋ ಆ ವ್ಯಕ್ತಿಯ ಹೆಸರು ವಿಜಯದಾಸರು ಅಂತ ಹೇಳ್ತಾ ಇದ್ದಾರೆ. ಅದ್ಭುತವಾದ ಪರಿಚಯ ಮಾಡಿಕೊಡ್ತಾರೆ ನಮಗವರು. ನೀ ನಡೆಸಿದರೆ ನಡೆವೆ, ನುಡಿಸಿದರೆ ನುಡಿವೆ, ತಿಳಿಸಿದರೆ ತಿಳಿವೆ, ಮರೆಸಿದರೆ ಮರೆವೆ. ಎಷ್ಟು ಚೆನ್ನಾಗಿ ಹೇಳುತ್ತಾರೆ. ಅದಕ್ಕೆ ನೀವು ವಿಜಯದಾಸರ ಪದಗಳು ಓದ್ತೀರ, ಸುಳಾದಿಗಳು ಓದಲ್ಲ ಅಲ್ವಾ? ಸುಳಾದಿಗಳು ಓದಿದರೆ ಸುಳಾದಿಗಳ ಗಂಗೆಯಲ್ಲಿ ಸ್ನಾನ ಮಾಡಬೇಕಂತೆ. ಸುಳಾದಿಗಳ ಗಂಗೆಯಲ್ಲಿ ಮಿಂದು ಪವಿತ್ರರಾದವರ ಹೆಸರು ಹೇಳ್ತೀರಾ ಅಂದ್ರೆ ಅವರೇ ಶೇಷದಾಸರು. ಶೇಷದಾಸರು ವಿಜಯರಾಯರ ಕಟ್ಟೆಗೆ ಹೋದಾಗ ಅಲ್ಲಿ ಕಟ್ಟೆ ಇದ್ದಿಲ್ಲ, ಕೃಷ್ಣ ಮಾತ್ರ ಇದ್ದ. ಅವಾಗ ವಿಜಯದಾಸರು ಅವರಿಗೆ ಸೂಚನೆ ಕೊಟ್ಟರು, ಸೇವಾ ಮಾಡಬೇಕು ಅಂದ್ರೆ. ಯಾವ ಸೇವಾ ಮಾಡಿದ್ರು ಅಂದ್ರೆ, ವಿಜಯದಾಸರ ಸುಳಾದಿಗಳೆಂಬ ಆ ಸಮುದ್ರದಲ್ಲಿ ಅವಗಾಹನ ಸ್ನಾನ ಮಾಡಿದರಂತೆ ಶೇಷದಾಸರು. ಅವಾಗ ಸೂಚನೆ ಆಯಿತು, ಕಟ್ಟಿ ಕಟ್ಟಬೇಕು ಅಂದ್ರೆ ಒಬ್ಬರೇ ಕಟ್ಟಿದ್ರು. ಆ ವಿಜಯ ಚಿಪ್ಪಗಿರಿಯಲ್ಲಿ ಇರುವ ಕಟ್ಟಿ ಮಡಿಯಿಂದ ಶೇಷದಾಸರು ಕಟ್ಟಿದ್ದು. ಹೇಗೆ ದಿನಕ್ಕೆ ಒಂದು ಖರ್ಜೂರ ತಿಂದುಕೊಂಡಿದ್ದು ವಿಜಯದಾಸರ ಅನುಗ್ರಹದಿಂದ ಕಟ್ಟಿದ ಕಟ್ಟೆ. ಆ ರೀತಿಯಲ್ಲಿ ನಮ್ಮ ವಿಜಯರಾಯರು ಅಂಥ ಸನ್ನಿಧಾನವನ್ನು ತೋರುತ್ತಾರೆ. ಆ ಸುಳಾದಿಗಳಲ್ಲಿ ಬಹಳ ಚೆನ್ನಾಗಿ ಬರುತ್ತೆ. ಅವರು ಹೇಳುತ್ತಾರೆ, ಅಯ್ಯ ನನ್ನಲ್ಲಿ ಸ್ವಾತಂತ್ರ್ಯ ಏನಿದೆ ಎಲ್ಲ ತೋರುತ್ತಾ ಬರುತ್ತಾರೆ. ಅದು ಹೇಳುತ್ತಾರೆ, ಕರ್ತೃತ್ವವನ್ನು ಅರುತು ನೋಡು ಅಂತ ಹೇಳುತ್ತಾರೆ. ನಮ್ಮಲ್ಲಿ ಕರ್ತೃತ್ವ ಇದೆ, ಇಲ್ಲ ಅಂತ ಹೇಳಿದರೆ ಇಲ್ಲ ಅಂದವ ತಮಸ್ಸಿಗೆ ಹೋಗ್ತಾನೆ. ಪ್ರಯತ್ನ ಇದೆ ಜೀವನಿಗೆ, ಪ್ರಯತ್ನ ಇಲ್ಲ ಅಂದ್ರೆ ಅವನು ತಮಸ್ಸಿಗೆ ಹೋಗ್ತಾನೆ. ಆದರೆ ಸ್ವತಂತ್ರವಾಗಿ ಕರ್ತೃತ್ವ ಜೀವನದಲ್ಲಿ ಇದೆ ಅಂದ್ರೆ ಡೈರೆಕ್ಟ್ ಆಗಿ ಕಳಿಸಿಬಿಡುತ್ತಾರೆ. ಪ್ರಯತ್ನವಾದರೂ ಕೂಡ ದೇವರಿಲ್ಲದೆ ನಾನು ಮಾಡುತ್ತೇನೆ ಅಂತ ಬಂತ ಅವನು ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗ್ತಾರೆ. ಇದು ಯಾಕೆ ತಂದೆ ನಾನು? ನಾನು ವಿಜಯದಾಸರ ಆರಾಧನೆ ಸರಿಯಾಗಿ ಮಾಡೋಣ ಅಂತ ಬಂದವ. ಅಂದ್ರೆ ಏನ್ರಿ ಅಂದ್ರೆ ಏನಿಲ್ಲ, ದಾಸರ ಪದವನ್ನ, ಶಾಸ್ತ್ರದ ಪದವನ್ನ ತಪ್ಪಾಗಿ ತಿಳಿದಿರೋದೇ ಅವಮಾನ, ಅದು ಸರಿ ಮಾಡಿಕೊಳ್ಳೋದೇ ಆರಾಧನೆ, ಅಷ್ಟಕ್ಕಿಂತಿನ್ನೇನಿಲ್ಲ. ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಮಾತು ಬರ್ತಾ ಇರುತ್ತೆ ನೋಡಿ, ಎಲ್ಲಾ ದೇವರೇ ಮಾಡಿಸೋದು, ಆದರೆ ನಮ್ಮ ಪ್ರಯತ್ನ ನಾವು ಮಾಡಬೇಕು ಅಂತ ಬರುತ್ತೆ. ಹೌದಾ ಅಲ್ಲವಾ? ಹೌದು, ಇದು ಶಾಸ್ತ್ರವೇ ಹೇಳುತ್ತೆ, ನಿಮ್ಮ ಪ್ರಯತ್ನ ನೀವು ಮಾಡಿ, ಎಲ್ಲಾ ದೇವರೇ ಮಾಡಿಸ್ತಾರೆ. ಆದರೆ ಸಾಮಾನ್ಯ ನಿಮಗೆ ಅರ್ಥ ಆಗೋದೇನು? ನಿಮ್ ಪ್ರಯತ್ನ ನೀವು ಮಾಡಿ, ಇನ್ನು ಕೊನೆಗೆ ಚೂರು ಒಗ್ಗರಣೆ ಕೊಡ್ತೀವಿ, ದೇವರಕ್ಕೋಸ್ಕರ ಕಾಯಬೇಡಿ, ನಿಮ್ ಪ್ರಯತ್ನ ನೀವು ಮಾಡಿ ಅಂದ್ರೆ ನನ್ನ ಪ್ರಯತ್ನ ನಾನು ಮಾಡಬೇಕು, ಅದಕ್ಕೆ ದೇವರು ಬೇಕಾಗಿಲ್ಲ ಅಂತ ಕಲ್ಪನೆ ಬರುತ್ತೆ. ಹೌದಾ ಅಲ್ಲವಾ ಹೇಳಿ. ತಲೆಯಲ್ಲಿ ಕೂತಿದ್ಯಾ ಇಲ್ವಾ? ಸಾಮಾನ್ಯ ಕೂತಿದೆ. ಒಂದು ಕಡೆ ನಾನು ಹೇಳೋ ಕಾಲಕ್ಕೆ ಒಬ್ಬ ವ್ಯಕ್ತಿಗೆ ಅದೆಷ್ಟು ಸಂಕಟ ಆಯಿತು ಅಂದ್ರೆ ಬಂದು ಹೇಳೇ ಬಿಟ್ಟ, ಅಲ್ಲರಿ ಪ್ರಯತ್ನನೂ ಕೂಡ ದೇವರೇ ಮಾಡಿಸಿಬಿಟ್ರೆ ನಮ್ದೇನಿದೆ ಅಂತ ಕೇಳಿದ. ನಮ್ದೇನೋ ಕೂತಿದೆ ಅಂತ ಒಳಗೆ ಹೆಗ್ಗಣ ಕಡಿತಾ ಇದೆ. ಏನದು ಪ್ರಯತ್ನ ಆದರೂ ದೇವರಿಲ್ಲದೆ ಸ್ವತಂತ್ರವಾಗಿ ನಾ ಮಾಡಬಲ್ಲೆ ಅಂತ ಹೆಗ್ಗಣ ಕೂತಿದೆಯಲ್ಲ, ಆ ಹೆಗ್ಗಣಕ್ಕೆ ಪಾಯ್ಸನ್ ಹಾಕ್ಲಿಕ್ಕೆ ಬಂದೆ ನಾನಷ್ಟೇ, ಇನ್ನೇನಿಲ್ಲ. ಹೆಗ್ಗಣ ಸಿಗಲ್ಲ ಸಿಗಲ್ಲ, ಬಹಳ ಬಹಳ ಟೆಕ್ನಿಕ್ ಹೆಗ್ಗಣ ಅದು. ಹೆಗ್ಗಣ ಗೊತ್ತಾ ನಿಮಗೆ? ಹೆಗ್ಗಣ ನೋಡಿದ್ವಿ, ಭಗವಂತ ಏನ್ ನೋಡಿದ್ರು ಅವಧೂತನಂತೆ ನಮಗೆಲ್ಲ ಕಾಣಿಸ್ತಾ ಇರುತ್ತೆ. ಆ ಹೆಗ್ಗಣ ಬರುತ್ತೆ ರಾತ್ರಿ ಹೊತ್ತು ನಿಮಗೆ ನಿದ್ದೆ ಕೆಡ್ತಾ, ಆ ಹೆಗ್ಗಣ ಬರ್ತಾ ಇರುತ್ತೆ, ಕಾಲುವೆಯಿಂದ ಬರುತ್ತೆ. ನೀವು ಕಲ್ಲಿಟ್ಟಿರ್ತೀರ, ಏನೊಂದಿಟ್ಟಿರ್ತೀರ, ಬರಬಾರದು ಅಂತ. ಹೌದಾ? ಮಾಮೂಲ ನಡೆಯೋದಿದೆ. ಬಿಡುತ್ತಾ ಅದು ಸತತ ಕಡಿತಾ 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 ಇರುತ್ತೆ. ಗೊತ್ತು ಕಲ್ಲು ಕಡಿಲಿಕ್ಕಾಗಲ್ಲ, ಪ್ರಯತ್ನ ಬಿಡುತ್ತಾ ರಾತ್ರಿ ಎಲ್ಲ ಶಬ್ದ ಆಗ್ತಾ ಇರುತ್ತೆ. ಅದು ನೋಡಿದ್ರೆ ಅನಿಸ್ತು, ಸ್ವಾಮಿ ಎಷ್ಟು ಪ್ರಯತ್ನ ಮಾಡಿಸ್ತಾನೆ ಅದರಲ್ಲಿ ನಿಂತು, ಸತತ ಪ್ರಯತ್ನ ಮಾಡಿಸ್ತಾನೆ ಅದರಲ್ಲಿ ನಿಂತು ಮಾಡಿಸೋ ಪ್ರಯತ್ನ. ನನ್ನಲ್ಲಿ ನಿಂತು ಮಾಡಿಸಿದ್ರೆ ಎಲ್ಲಾ ಶಾಸ್ತ್ರ ಬರ್ತಿತ್ತಲ್ಲಪ್ಪ, ನಮ್ಮನ್ನ ಮಲಗಿಸ್ತೀಯ, ಬೇಡದ್ದಕ್ಕಲ್ಲಿ ಪ್ರಯತ್ನ ಮಾಡಿಸ್ತೀಯ, ಹೀಗನಿಸುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಒಳಗೆ ಕೂತಿದೆ. ಏನದು? ಎಲ್ಲರಲ್ಲಿ ಕೂತಿದೆ. ಹೇಳುವಾಗ ನಿಮ್ ಪ್ರಯತ್ನ ನೀವು ಮಾಡಿ ಅಂತ ಹೇಳಿದರೆ ಆ ಪ್ರಯತ್ನ ನಾನಾಗಿ ಮಾಡಬಲ್ಲೆ, ದೇವರು ಬೇಕಾಗಿಲ್ಲ. ಇಂಡಿವಿಜುವಲಿ ಐ ಕ್ಯಾನ್ ಡೂ ದಟ್. ಪ್ರಯತ್ನದವರಿಗೆ ಮಿಕ್ಕದ್ದೆಲ್ಲ ದೇವರೇ ಮಾಡಿಸ್ಬೇಕು, ಪ್ರಯತ್ನ ಮಾತ್ರ ನಾ ಮಾಡುತ್ತೇನೆ ಅಂತ. ಇದು ತೆಗೀರಿ ಅಂತ ಅರಣ್ಯಕಾಚಾರರು ದಾಸರಾಯರು ಶಾಸ್ತ್ರ ಘೋಷ ಮಾಡಿ ಹೇಳ್ತಾ ಇದೆ. ಇರಲಿ ಬಿಡಿ, ಯಾಕೆ ಒದ್ದಾಡ್ತೀರಾ, ಬಾಯ್ ಬಾಯ್ ಹರ್ಕೊಳ್ತೀರಾ? ಇವಾಗ ನಾನಂದೆ ನನ್ನ ಪ್ರಯತ್ನ ನಾ ಮಾಡ್ತೇನೆ, ದೇವರು ಬೇಕಾಗಿಲ್ಲ. ಪ್ರಯತ್ನ ಮಾಡಬೇಕು, ನಾವೇ ಪ್ರಯತ್ನ ಮಾಡಬೇಕು. ದೇವರು ಮಾಡಿಸಿದರೆ ನಮ್ಮ ಪ್ರಯತ್ನ ನಾವು ಮಾಡಬೇಕು. ಇದು ಎಲ್ಲಿ ಹೇಳಿದ್ದಾರ್ರಿ ನಿಮಗೆ ಆಚಾರ ಎಲ್ಲಾದ್ರೂ ಹೇಳಿದ್ದಾರಾ? ಆಚಾರ ಹೇಳಿದ್ದೆಷ್ಟು? ಪ್ರಯತ್ನ ಮಾಡು ಅಂತ ಹೇಳಿದಷ್ಟೇ. ದೇವರೇ ಮಾಡಿಸ್ತಾರೆ ಅಂತ ಹೇಳಿದರಾ ಅಂತ ಕೇಳ್ತೀರಾ? ತಾತ್ಪರ್ಯ ನಿರ್ಣಯ ತೆಗೆದು ನೋಡಿ ಅಂತ ಹೇಳುತ್ತಾರೆ. ತಾತ್ಪರ್ಯದ ಫಸ್ಟ್ ಹೇಳ್ತಾರೆ, ಜೀವನಿಂದ ಒಂದು ಕರ್ಮ ಆಗಬೇಕಾದ್ರೆ ಮೂರು ಬೇಕು. ಏನೇನು ಬೇಕು ಅಂದ್ರೆ ಜೀವನ ಸ್ವಭಾವ, ಜೀವನ ಅನಾದಿ ಕರ್ಮ, ಮೂರನೆಯದು ಪುರುಷ ಪ್ರಯತ್ನ. ಈ ಮೂರು ಬೇಕು ಅಂತ ಆಚಾರ್ಯರು ಹೇಳಿ ಕಳಗೆ ಅದು ಯಾವ ಇಂಕಲ್ಲಿ ಅಂಡರ್ಲೈನ್ ಮಾಡ್ತೀರೋ ನೋಡಿ ಹೇಳುತ್ತಾರೆ, ತದೇತತ್ರಯಂ, ಈ ಮೂರು ಕೂಡ ವಿಷ್ಣೋಹ ವಶಗಂ ಸರ್ವದೈವ. ಈ ಪ್ರಯತ್ನವು ದೇವರ ವಶವೇ ಸರ್ವದಾ ಆಗಿದೆ. ಹೌದಾ? ಆ ಮತ್ತೆ ನೀವು ನಮ್ ಪ್ರಯತ್ನ ಮಾಡಬೇಕು ಅಂತ ಹೇಳುತ್ತೀರಲ್ಲ ಅಂದ್ರೆ ವಿಷ್ಣೋಹ ವಶಮಿತ್ಯೇವ ಜಾನನ್, ಶ್ರೀಹರಿಯ ವಶವೇ ಆಗಿದೆ ನನ್ನ ಪ್ರಯತ್ನ ಅಂತ ತಿಳ್ಕೊಂಡೇ ಅವಶ್ಯಂ ಕಾರ್ಯಂ ಕರ್ಮ, ಕರ್ಮವನ್ನು ಮಾಡಲೇಬೇಕು. ದೇವರು ಮಾಡಿಸ್ತಾ ಇದ್ದಾನೆ ಅಂತ ತಿಳಿದು, ಇದನ್ನು ದಾಸರಾಯರು ಹೇಳಿದ್ರು, ಮಾಡುತ್ತಲಿರಬೇಕು, ಮಾಡಿಲ್ಲ ಎನ್ನಬೇಕು. ಇದೇನ್ರಿ ಕಾಂಟ್ರಡಿಕ್ಟರಿ ಹೇಳೋದು, ಸ್ಟೇಟ್ಮೆಂಟ್ ಆಯ್ತಲ್ಲ. ಮಾಡ್ತಾ ಇರೋದು ಅಡಿಗೆ ಮಾಡೋದು, ಹೊತ್ತೋದ್ರೆ ನಾ ಮಾಡಿಲ್ಲ ಅಂಬುದು. ಹೌದಾ? ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಮಾಡುತ್ತಲಿರಬೇಕು ಅಂದರೆ ಭಗವಂತ ನಮ್ಮಿಂದ ಮಾಡಿಸಿದ್ದನ್ನ ಮಾಡುತ್ತಲಿರಬೇಕು, ನಾನಾಗಿ ಮಾಡಿಲ್ಲ ಎನ್ನಬೇಕು. ಕೃಷ್ಣ ಹೇಳಿದ್ದಿದೆ, ಕರ್ಮಣಿ ಅಕರ್ಮಯ ಪಶ್ಯೇತ್ ಅಂತ. ನಮ್ಮಿಂದ ಕರ್ಮ ನಡೀತಾ ಇರುತ್ತೆ, ಅದರಲ್ಲಿ ನಾನಾಗಿ ಏನು ಮಾಡಲಾರೆ ಅಂತ ಯಾರು ತಿಳಿಯುತ್ತಾರೆ ಅವರನ್ನ ಸ ಬುಧ, ಅವನೇ ಅಪರೋಕ್ಷ ಜ್ಞಾನಿಯಾಗ್ತಾನೆ ಅಂತ ಹೇಳುತ್ತಾರೆ. ಇದನ್ನ ದಾಸರಾಯರು ಬಿಡಿಸ್ತಾ ಬರುತ್ತಾರೆ. ಸಾಮಾನ್ಯವಾಗಿ ನಮ್ಮಲ್ಲಿ ಏನು ಕೂತಿರುತ್ತೆ, ಈ ಸ್ವಾತಂತ್ರ್ಯ ಅಂದ್ರೆ ಏನು ಅಂತ. ಹೌದಾ? ದೇವರು ಶುದ್ಧ ಸ್ವತಂತ್ರ. ಆಚಾರ ಪಷ್ಟ ಹೇಳುತ್ತಾರೆ, ಸ್ವತಂತ್ರಂ ಅಸ್ವತಂತ್ರಂ ಚ ದ್ವಿವಿಧಂ ತತ್ವಮಿಷ್ಯತೆ. ಸ್ವತಂತ್ರೋ ಭಗವಾನ್ ವಿಷ್ಣು, ಭಾವಾಭಾವೋ ದುಧೇತರತ್ ಅಂತ ಹೇಳ್ತಾರೆ. ಹೌದಾ? ಅಲ್ಲಿ ಹೇಳ್ತಾರೆ ದೇವ ಸ್ವತಂತ್ರ ಅಂತ ಹೇಳಿದ್ರು. ಅವಾಗ ಮತ್ತೆ ಸಂಶಯ ಬಂತು ನಮಗೆ, ದೇವ ಸ್ವತಂತ್ರ ಅಂದ್ರೆ ಜೀವನು ಚೂರು ಸ್ವತಂತ್ರ ಆಗಿರಬಹುದೇನು? ಜೀವನು ಸ್ವತಂತ್ರ, ದೇವನು ಸ್ವತಂತ್ರ, ಇಬ್ಬರೂ ತಂಬಿಗೆ ಹಿಡ್ಕೊಂಡು ಬಂದ್ರು. ನಾವು ಒಬ್ಬರು ಕುರಿತು ಹೇಳಿದ್ವು, ಇವರು ತಂಬಿಗೆ ಹಿಡ್ಕೊಂಡು ಬಂದ್ರು ಅಂತ ಹೇಳಿದ್ರೆ ಅವರು ಹಿಡ್ಕೊಂಡಿಲ್ಲ ಅಂತ ಅರ್ಥ ಆಯ್ತಾ? ಇಲ್ಲಲ್ಲ, ಅವರು ತಂದಿರಬಹುದು. ಹಾಗೆ ದೇವ ಸ್ವತಂತ್ರ ಅಂದ್ರೆ ಜೀವನೂ ಇರಬಹುದೇನೋ ಅಂತ ಹೇಳಿದರೆ ಕೃಷ್ಣ ಹೇಳುತ್ತಾನೆ, ಬ್ರಹ್ಮವಿತ್ ಅಂತ ಹೇಳಿದರೆ ಐದನೇ ಅಧ್ಯಾಯದಲ್ಲಿ ಬರುತ್ತೆ. ಬ್ರಹ್ಮವಿತ್ ಬ್ರಹ್ಮಣಿ ಸ್ಥಿತ ಅಂದ್ರೆ ರಾಯರು ಹೇಳುತ್ತಾರೆ, ಬ್ರಹ್ಮನನ್ನ ತಿಳ್ಕೊಂಡವ ಅಂದ್ರೆ ಅರ್ಥ ಏನು ಅಂದ್ರೆ ಹೇಳ್ತಾರೆ, ಬ್ರಹ್ಮೈವ ಸ್ವತಂತ್ರಮಿತಿ ಜ್ಞಾನಿ, ಶ್ರೀಹರಿ ಮಾತ್ರ ಸ್ವತಂತ್ರ ಅಂತ ಯಾರು ತಿಳ್ಕೊಂಡಿರ್ತಾರೆ ಅವನು ಜ್ಞಾನಿ ಎಂದ್ರು. ಒಟ್ಟಾರೆ ಎಲ್ಲಿಗೆ ಬಂದೆ, ದೇವ ಸ್ವತಂತ್ರ, ಜೀವ ಅಸ್ವತಂತ್ರ, ಇದು ನುಡಿತೀವಿ ನಾವು. ಮತ್ತು ಆಯಿತು, ಇಷ್ಟೆಲ್ಲ ಆದ ಮೇಲೆ ಜೀವನಿಂದ ಕಾರ್ಯ ಹೇಗಾಗ್ತಾ ಇದೆ, ಜೀವನ ಚಲನವಲನ ಹೇಗಾಗ್ತಾ ಇದೆ ಅಂದ್ರೆ ಜೀವನೇ ಮಾಡಿಕೊಂಡು ಬಿಡುತ್ತಾನೆ. ಅದಕ್ಕೆ ದೃಷ್ಟಾಂತ ಒಂದು ಕೊಡುತ್ತಾರೆ. ಈ ಬಡಿಗೆ ಬರ್ತಾನಲ್ಲ ಕಾರ್ಯ ಮಾಡಲಿಕ್ಕೆ, ರಾಜ ಇರ್ತಾನೆ, ಬಡಿಗೆಗೆ ಹೇಳುತ್ತಾನೆ ಈ ಕೆಲಸ ಹೀಗೆ ಮಾಡು ಅಂತ. ಅವ ಮಾಡುತ್ತಾನೆ, ಆ ರಾಜ ಹೇಳಿದ ಚೌಕಟ್ಟಿನಲ್ಲೇ ಆ ಬಡಿಗೆ ಕೆಲಸ ಮಾಡುತ್ತಾನೆ. ಆ ಮಾಡುವ ಕಾಲಕ್ಕೆ ಅವನು ತಂದ ಎಲ್ಲ ಸಲಕರಣೆಗಳು, ಮಾಡಿದ ಎಲ್ಲ ಚಲನ ವಲನ, ಕೈಕಾಲು ಕದಲಿಸೋದು ಅವನ ಅಧೀನ, ರಾಜನ ಅಧೀನ ಅಲ್ಲ. ರಾಜ ಬಂದು ಅವನ ಕೈಕಾಲು ಕದಲಿಸಲ್ಲ, ಅವನೇ ಕದಲಿಸ್ತಾನೆ. ಆದರೆ ಕೆಲಸ ಮಾತ್ರ ರಾಜನ ಹೇಳಿನ ಚೌಕಟ್ಟಲ್ಲಿ ಮಾಡುತ್ತಾನೆ, ಅಷ್ಟೇ ಜೀವನು ಅಂತ ತಿಳ್ಕೊಂಡ್ರು ಕೆಲವರು. ಯಾರು? ರಾಮಾನುಜ ಮತದವರು ತಿಳ್ಕೊಂಡ್ರು. ಏನಂತ, ಭಗವಂತ ಹೇಳತಾನೆ ಜೀವ ಮಾಡತಾನೆ, ದೇವ ಹೇಳಿದಂತೆ ವಿಧಿಯಲ್ಲಿ ದೇವ ಹೇಳಿದಂತೆ ಜೀವ ಮಾಡತಾನೆ. ಮಾಡಲಿಕ್ಕೆ ಜೀವನ ಕೈಕಾಲು ಕದಲೋದು, ಬುದ್ಧಿ ಇವೆಲ್ಲ ಜೀವನದ್ದೇ ಸೆಲ್ಫ್ ಆಕ್ಟಿವಿಟಿ ಇದೆ, ಅದಕ್ಕೆ ದೇವರು ಬೇಕಾಗಿಲ್ಲ. ಅವನ ಸರಿ ಎಕ್ಸ್ಟ್ರಾ ಕೆಲಸ ಮಾಡಿಸಲಿಕ್ಕೆ ದೇವರು ಬೇಕು ಅಂತ ಅವರ ಕನ್ಫರ್ಮೇಶನ್ ಬಂತು. ಅದಕ್ಕೆ ವ್ಯಾಸರಾಜ ಹೇಳ್ತಾರೆ, ಎಲ್ಲ ಈ ತರ ಇಲ್ಲಪ್ಪ, ಒಂದು ವೇಳೆ ನಿನ್ನ ಕೆಲಸ ನೀನೇ ಮಾಡಿಕೊಳ್ಳೋದಾದ್ರೆ ಮಿಕ್ಕ ಕೆಲಸಕ್ಕೂ ದೇವರು ಯಾಕೆ, ನೀನೇ ಮಾಡಿಕೋ ಅಂತ ಹೇಳ್ತಾರೆ. ಹಾಗಾದರೆ ನಮ್ಮಲ್ಲಿ ಭಗವಂತ ನಿಂತು ಎಲ್ಲಾ ಕಾರ್ಯವನ್ನ ತಾನೇ ಮಾಡಿ ಮಾಡಿಸ್ತಾ ಇರುವ ಕಾಲಕ್ಕೆ ನಾವು ಭಗವಂತ ಎಲ್ಲಾ ಮಾಡಿಸ್ತಾ ಇದ್ದಾನೆ, ಪ್ರಯತ್ನವೂ ಅವನೇ ಮಾಡಿಸಬೇಕು. ಅದನ್ನೇ ವಿಜಯದಾಸರು ಹೇಳುತ್ತಾರೆ, ನುಡಿಸಿದರೆ ನುಡಿವೆ, ಉಸಿರಾಡಿಸಿದರೆ ಉಸಿರಾಡುವೆ. ಪ್ರಯತ್ನ ಅಂದ್ರೆ ಉಸಿರಾಡ್ತಾ ಇರಬೇಕಾ, ತಿಳ್ಕೋಬೇಕಾ, ನಂತರ ಕೈಕಾಲು ಕದಲಿಸಬೇಕಾ, ಮಾಡಬೇಕಾ, ಇದಕ್ಕೆಲ್ಲ ಸ್ವಾಮಿ ಇದ್ರೆ ಹೊರತು ಆಗಲ್ಲ. ವಿಷ್ಣು ರಹಸ್ಯ ಚೆನ್ನಾಗಿ ಹೇಳ್ತಾ ಇದೆ. ಅವಾಗ ಯಾರೋ ಬಂದ್ರು, ನೀವು ತಪ್ಪು ಹೇಳ್ತಾ ಇದ್ದೀರಾ, ಏನದು ಜೀವ ಸ್ವತಂತ್ರನೆ, ಆದರೆ ಅವನಾಗೆ ಅವನು ಕೆಲಸ ಮಾಡಿಕೊಳ್ಳಿಕ್ಕಾಗುತ್ತೆ. ಹೇಗೆ? ದತ್ತ ಸ್ವಾತಂತ್ರ್ಯ, ದೇವ ಸ್ವಾತಂತ್ರ್ಯ ಕೊಟ್ಟ, ದತ್ತ ಸ್ವಾತಂತ್ರ್ಯ ಕೊಟ್ಟ ಅಂದ್ರೆ ಕೊಟ್ಬಿಟ್ಟ, ಅದು ಬಳಸ್ಕೊಂಡ ಟ್ಯಾಬ್ಲೆಟ್ ನುಂಗಿನಂತೆ. ದೇವರು ದಾಸರಾಜರು ಹೇಳಿದ್ರಲ್ಲ, ಮೂರು ಕಾಲು ಮೂವತ್ತು ಕಾಲು ಏನೋ ಕಾಲು 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 ಮಾಡಿಕೊಟ್ರು, ಬ್ರಹ್ಮದೇವರಿಗಿಷ್ಟು, ಅವರಿಗಿಷ್ಟು, ಇವರಿಗಿಷ್ಟು ಸ್ವಾತಂತ್ರ್ಯ. ಅವರವರು ಆ ಸ್ವಾತಂತ್ರ್ಯ ನುಂಗ್ಬಿಟ್ರು, ಸೆಲ್ಫ್ ಆಕ್ಟಿವಿಟಿ ಬಂತು, ಚೆನ್ನಾಗಿ ಮಾಡಿದ್ರು. ತಪ್ಪು ಕಲ್ಪನೆ ಇದು ಅಂತ ಹೇಳಿದ್ರು. ದತ್ತ ಸ್ವಾತಂತ್ರ್ಯದ ಅರ್ಥವೇ ತಪ್ಪು ತಿಳ್ಕೊಂಡಿರ್ತಾರೆ. ಅದಕ್ಕೆ ನಾನು ಬಂದದ್ದು ಇವತ್ತು, ಈ ದೆವ್ವ ಬಿಡಿಸೋಣ ಅಂತಾನೆ ಬಂದೆ. ಹಿಡ್ಕೊಂಡಿದ್ರೆ ಯಾರಿಗಾದ್ರೂ ಈ ದತ್ತ ಸ್ವಾತಂತ್ರ್ಯ ಅಂದ್ರೆ ಏನು, ಸ್ವಾತಂತ್ರ್ಯ ಅಂದ್ರೆ ಏನು ಅಂತ ಪ್ರಶ್ನೆ. ಅದಕ್ಕೆ ದಾಸರಾಯರು ಹೇಳ್ತಾರೆ, ದೇವ ತನ್ನ ನಿಜ ಸ್ವಾತಂತ್ರ್ಯ ಗುಣವಾ ಅಂತ ಹೇಳ್ತಾರೆ. ಸ್ವಾತಂತ್ರ್ಯ ಎಂಬುದು ದೇವರ ಗುಣ. ನೀವೆಲ್ಲ ತುಂಬಾ ಒಳ್ಳೆಯವರು, ನಾನು ಚೂರು ಒಳ್ಳೆಯವನೇ, ಇನ್ನೂ ಒಳ್ಳೆಯವನಾಗಬೇಕು ಅಂದ್ಕೊಳ್ತಾ ಇದ್ದೇನೆ. ನಿಮ್ಮ ಒಳ್ಳೆತನ ಒಂದೊಂದು ಕೆಜಿ ಕೊಡಿ ಎಂದೆ. ಆಗತ್ತಾ? ನಿಮ್ಮಿಂದ ನಿಮ್ಮ ಒಳ್ಳೆತನ ಸಪರೇಟ್ ಮಾಡ್ಲಿಕ್ಕಾಗುತ್ತಾ? ಆಗಲ್ಲ. ಅದಕ್ಕೆ ದಾಸರಿಗೆ ಮೆಣಸಿನಕಾಯಿ ನೋಡಿದ್ರಂತೆ, ಹೋಗೋ ಕಾಲಕ್ಕೆ ಹಾಡೆ ಮಾಡಿಬಿಟ್ರು, ಪಹ್ವಾರೆ ಮೆಣಸಿನಕಾಯಿ ಅಂದ್ರು. ನಾವು ಅಂದ್ಕೊಂಡು ಪಾಪ ದಾಸರ ಮೆಣಸಿನಕಾಯಿ ಸಿಕ್ಕಿಲ್ಲ ಅಂತೇಳಿ, ಇಲ್ಲ ಅದು ನೋಡಿದ ಕೂಡಲೇ ದೇವರೇ ನೆನಪಾದರು. ನಮಗೆ ದೇವರು ನೆನಪು ಮಾಡುವ ಪದಾರ್ಥ ಅಂದ್ರೆ ಒಂದು ಮೆಣಸಿನಕಾಯಿ ನೋಡಿ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಯಾಕೆ? ಮೆಣಸಿನಕಾಯಿ ಹೇಗಿರುತ್ತೆ? ಖಾರವಾಗಿರುತ್ತೆ. ನಾನು ಹೇಳಿದೆ, ಮೆಣಸಿನಕಾಯಿಯಿಂದ ಖಾರ ಸಪರೇಟ್ ಮಾಡಿ. ಆಗತ್ತಾ? ಆಗಲ್ಲ. ಮೆಣಸಿನಕಾಯಿ ಬೇರೆ ಅಲ್ಲ, ಖಾರ ಬೇರೆ ಅಲ್ಲ, ಶಬ್ದ ಪ್ರಯೋಗ. ಮೆಣಸಿನಕಾಯಲ್ಲಿ ಖಾರ ಇದೆ ಅಂತ ಹಾಗಂದ್ರೆ ತೆಗಿಲಿಕ್ಕೆ ಬರುತ್ತಾ? ಆಗಲ್ಲ. ದೇವರಲ್ಲಿ ಸ್ವಾತಂತ್ರ್ಯ ಇದೆ ಅಂದ್ರೆ ಸಪರೇಟ್ ಮಾಡ್ಲಿಕ್ಕಾಗಲ್ಲ. ದೇವ ಬೇರೆ ಅಲ್ಲ, ದೇವರ ಸ್ವಾತಂತ್ರ್ಯ ಬೇರೆ ಅಲ್ಲ. ಅಂಥ ಕಾಲಕ್ಕೆ ಆ ಸ್ವಾತಂತ್ರ್ಯ ಗುಣವನ್ನ ತೆಗೆದು ಕಟ್ ಮಾಡಿ ಎಲ್ಲ ಬ್ರಹ್ಮದೇವರಿಗೆ ಇಷ್ಟು ಪರ್ಸೆಂಟೇಜು ಎಲ್ಲ ಕೊಟ್ಟು ಬಿಟ್ಟ ಅಂದ್ರೆ ಅರ್ಥ ಬೇರೆ ಇದೆ. ಏನರ್ಥ? ದತ್ತ ಸ್ವಾತಂತ್ರ್ಯಾಖ್ಯ ರೂಪೇಣ ಜೀವೇ ಪ್ರವೇಶ ಅಂತ. ದೇವ ಬ್ರಹ್ಮದೇವರು ಮೊದಲುಕೊಂಡು ಎಲ್ಲ ಜೀವರಾಶಿ ಅಸ್ವತಂತ್ರವೇ. ಎಷ್ಟು ಹೇಳುತ್ತಾರೆ? ಚೇತನರೇ ಸರಿ ಜೀವ ಚಲನೆ ಮಾಡಿಸೆ ಹರಿ, ಚೇತನರೇ ಜಡ ತುಲ್ಯ ದೇವ ಚಲನೆ ಮಾಡಿಸದಿರಲು ಅಂತ ಹೇಳುತ್ತಾರೆ. ಜಸ್ಟ್ ಹಾಗೇ ಇರಬೇಕು. ಎಕ್ಸಾಂಪಲ್ ಬೇಕಾ? ಹೇಳುತ್ತಾರೆ, ಪಿನಾಕ ಧನಸ್ಸು ಶಾರಂಗ ಧನಸ್ಸು ಎರಡೂ ತಯಾರಾಯಿತು. ದೇವರ ಕೈಗೆ ಶಾರಂಗ ಧನಸ್ಸು ಬಂತು, ರುದ್ರದೇವರ ಕೈಗೆ ಪಿನಾಕ ಧನಸ್ಸು ಬಂತು. ಯಾವುದು ಶ್ರೇಷ್ಠ? ದೇವತೆಗಳೆಲ್ಲ ಕೇಳಿದ್ರು. ದೇವರು ರುದ್ರದೇವರು ಯುದ್ಧಕ್ಕೆ ನಿಂತರು. ನಿಂತಾಗ ದೇವರು ಯುದ್ಧವೇ ಮಾಡಲಿಲ್ಲಂತೆ, ಸುಮ್ಮನೆ ಇದ್ದ ಅಂದ್ರು. ನಮಗೆ ಅರ್ಥ ಆಗಲ್ಲ, ಸುಮ್ಮನೆ ಇರೋದು ಅಂದ್ರೆ ಏನು ಅಂದರೆ, ರುದ್ರದೇವರೊಳಗೆ ತನ್ನ ರೂಪ ಇದೆಯಲ್ಲ, ಆ ರೂಪ ಸುಮ್ಮನೆ ಇದ್ದು ಬಿಡ್ತು. ಅವಾಗೇನಾಯ್ತು ರುದ್ರದೇವರ ಪರಿಸ್ಥಿತಿ ಅಂದ್ರೆ, ಕಣ್ಣು ರೆಪ್ಪೆ ತೆಗೆದುಹಾಕ್ಲಿಕ್ಕಾಗಿಲ್ಲಂತೆ ರುದ್ರದೇವರಿಗೆ. ಸ್ಥಾಣುವಾದ, ಅದಕ್ಕೆ ಅವರು ಸ್ಥಾಣು ಅಂತ ಕರೆದ್ರು ರುದ್ರದೇವರಿಗೆ. ದೇವರಿಲ್ಲದಿದ್ರೆ ಸ್ಥಾಣು ಎಲ್ಲರೂ ಕೂಡ, ಅದು ಶಾಸ್ತ್ರ ಹೇಳತಾ ಇದ್ರೆ ಇಷ್ಟು. ಹಾಗಾದರೆ ಭಗವಂತ ಬ್ರಹ್ಮದೇವರಿಂದ ಇದೇ ಜೀವರಲ್ಲಿ ತಾನು ನಿಂತು ಅವರ ಕೈಕಾಲುಗಳಲ್ಲಿ ತನ್ನ ಕೈಕಾಲುಗಳನ್ನ ಇಟ್ಟು ಎಲ್ಲವನ್ನ ಕದಲಿಸಿ ಮಾಡಿಸಲಿಕ್ಕೆ ಎಷ್ಟು ಶಕ್ತಿ ಖರ್ಚು ತಾನು ಮಾಡತಾನೋ ಅದನ್ನ ದತ್ತ ಸ್ವಾತಂತ್ರ್ಯ ಅಂತ ಕರೆದ್ರಷ್ಟೇ, ಇನ್ನೊಂದಿಲ್ಲ. ಅಪ್ಪ ಮಗನಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾನೆ, ಬೋರ್ಡ್ ಏನು ಮಗನ ಅಕ್ಷರಾಭ್ಯಾಸ ಮಾಡಿಸಿದ್ದೇನು ನೋಡಿ. ಮಗನಿಗೆ ಹಲಿಗೆ ಗೊತ್ತಿಲ್ಲ, ಬಳಪ ಗೊತ್ತಿಲ್ಲ, ಬರೆಯೋದು ಮೊದಲೇ ಗೊತ್ತಿಲ್ಲ. ಅವನ ಪಾಡಿಗೆ ಅವನ ಆಡತಾ ಇರ್ತಾನೆ, ಹೌದಾ? ಹಲಿಗೆ ಕೊಟ್ರೆ ಬಿಸಾಡ್ತಾನೆ, ಹಿಡ್ಕೋಬೇಕೆಂಬ ಎಚ್ಚರವೂ ಇಲ್ಲ. ಅಪ್ಪ ಏನು ಮಾಡುತ್ತಾನೆ, ತನ್ನ ಕೈಯಲ್ಲಿ ಮಗನ ಕೈಯಿಟ್ಟು ಮಗನ ಕೈಯಲ್ಲಿ ಹಲಿಗೆ ಇಟ್ಟು ಆ ಹಲಿಗೆ ಅವನು ಬಿಡತಾ ಇದ್ರೆ ಮಗನ ಕೈ ಮೂಲಕ ತಾನ ಹಲಿಗೆಯನ್ನು ಹಿಡಿತಾನೆ. ಬಳಪವನ್ನು ಕೂಡ ಅವನು ಬಿಡ್ಬಿಡ್ತಾ ಇದ್ರೆ ತನ್ನ ಎರಡು ಬೆರಳಿಂದ ಅವನು ಬೆರಳು ಹಿಡಿದು ಅದರ ಮೂಲಕ ಹಿಡಿಸ್ತಾನೆ, ಹೌದಾ? ಹಿಡಿಸಿ ಬರೆದದ್ಯಾರು? ಅಪ್ಪ. ಅಕ್ಷರಾಭ್ಯಾಸ ಯಾರದ್ದು? ಅದೇನ್ರಿ ವಿಚಿತ್ರ, ಅಪ್ಪ ಬರೋದು ಮಗನ ಅಕ್ಷರಾಭ್ಯಾಸ ಅಂತ ಹೇಳ್ತಾರಲ್ಲ. ಅದಕ್ಕೆ ಶಾಸ್ತ್ರ ಬಂತು, ಜೀವೋಪಿ ಕರ್ತ ಶಾಸ್ತ್ರಾರ್ಥವತ್ವಾತ್. ಅಪ್ಪ ಬರೆದದ್ದಲ್ಲ ನೋಡಿ, ಬರೇ ಅಪ್ಪನ ಕೈ ಬರೆದಿದ್ರೆ ಅಪ್ಪನ ಅಕ್ಷರಾಭ್ಯಾಸ ಆಗ್ತಿತ್ತು, ಅಪ್ಪನ ಕೈಯಲ್ಲಿ ಮಗನ ಕೈ ಸೇರಿದೆ ಅದಕ್ಕೆ ಮಗನ ಅಕ್ಷರಾಭ್ಯಾಸ ಆಯಿತು. ಹಾಗೆ ಭಗವಂತ ನಮ್ಮಿಂದ ಎಲ್ಲಾ ಇಂದ್ರಿಯಗಳನ್ನ ತಾನೇ ಹಿಡಿದು ಮಾಡಿಸ್ತಾ ಬರ್ತಾನೆ. ಆ ಮಾಡಿಸಿದ್ದಕ್ಕೆ ಎಷ್ಟು ಶಕ್ತಿ ಖರ್ಚು ಮಾಡತಾನೋ, ಶಕ್ತಿ ಪ್ರಕಟ ಮಾಡತಾನೋ, ಆ ಶಕ್ತಿಯ ಪರ್ಸೆಂಟೇಜ್ ನ ದತ್ತ ಸ್ವಾತಂತ್ರ್ಯ ಅಂದ್ರಷ್ಟೇ ಹೊರತು ಆತ ಏನೋ ಜೋರಾಗತ್ರಿ. ನನಗಲ್ಲ, ದಾಸರಾಯರ ಸಾಹಿತ್ಯ ಶಾಸ್ತ್ರವನ್ನ ಚೆನ್ನಾಗಿ ತಿಳಿಸಿಕೊಟ್ಟದ್ದಕ್ಕೆ ಒಳಗಿದ ದೇವ ಓಡಿ ಹೋಗ್ತಾ ಇದ್ರೆ ಜೋರಾಗಿ ತಟ್ಟಬೇಕಲ್ಲ, ಆಚಾರ್ಯ ಹೇಳಿದ್ದಕ್ಕಲ್ಲ, ನಮ್ಮ ಗುರುಗಳ. ಹೌದು, ಸಂತೋಷ ಪಡಬೇಕು, ಇಂಥ ಗುರುಗಳು ಸಿಕ್ಕರಲ್ಲ ಅಂತ. ಸರಿ, ಈಗೇನಾಯ್ತು, ದತ್ತ ಸ್ವಾತಂತ್ರ್ಯ ಎಂಬುದಿಲ್ಲ. ಅಂದ್ರೆ ದೇವರೇನೋ ಕೊಟ್ಟ ಅದು ಬಳಸಿಕೊಂಡು ನಾವಾಗಿ ಆಕ್ಟಿವಿಟಿ ಇದೆ ಎಂಬುದು ಹೋಯಿತಾ? ಇನ್ನು ಹೇಳುತ್ತಾರೆ, ದೇವರೇ ನಮ್ಮಲ್ಲಿ ನಿಂತು ಸದಾ ಕಾಲ, ಹಾಸ್ಯೇ ಹಾಸ್ಯಮಿತಿ ಕ್ರಮಾತ್. ಯಾರಾದರೂ ಒಬ್ಬರು ನಮ್ಮಲ್ಲಿ ತೂರಿ ನಿಂತರೆ, ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ನಿಂತರೆ, ಎಲ್ಲ ಕದಲಿಸಿದರೆ, ಅದು ನಮ್ಮ ಪರಿಸ್ಥಿತಿ. ನಾವು ಒಪ್ಪಲ್ರಿ, ನೀವೇನ್ ಹೇಳಿದ್ರು ನಮ್ದು ನಾವೇ ಮಾಡ್ಕೊಳ್ತೀವಿ ಅಂತ ಹೇಳ್ತೀರಾ? ನಿಮ್ ಹಣೆ ಬರ ಎಷ್ಟು ಅಂತ ದಾಸರಾಯರು ಕೇಳುತ್ತಾರೆ. ಜೀವನ ಪರಿಮಾಣ ಎಷ್ಟು? ಕುದುರೆ ಬಾಲದ ಕೊನೆಯ ಕೂದಲ ತುದಿ ಶತವಿಭಾಗವ ಗೈದು ಅದರೊಳು ಒಂದನು ಶತವಿಭಾಗವ ಗೈಯಲು ಅದರಲ್ಲಿ ಒಂದು ಎನಿತಿಹುದೋ ಅನಿತಿಹುದು ಜೀವ ಪರಮಾಣು. ಅವನು ಹೇಗಿದ್ದಾನೆ? ಅಸ್ವತಂತ್ರ. ಎಲ್ಲಿದ್ದಾನೆ? ಈ ಶರೀರ ದೊಡ್ಡ ಬಿಲ್ಡಿಂಗ್ ಅಲ್ವಾ? ಇವನಿರೋ ಸೈಜಿಗೆ ಈ ಶರೀರ ಎಷ್ಟ್ರಿ? ಈ ಶರೀರದ ತಲೆಯ ಮೇಲಿನ ಕೂದಲಿನ ಸಾವಿರ ಭಾಗವೂ ಇವನಿಲ್ಲ. ಅಂತಹ ಕಾಲಕ್ಕೆ ಇವನು ಪಾಲಿಗೆಷ್ಟು? 40-story ಬಿಲ್ಡಿಂಗ್ ತರ ಇದೆ ಈ ಬಿಲ್ಡಿಂಗ್ ಅಲ್ಲಿ. ಎಲ್ಲಿದ್ದಾನಿವ ಅಂದ್ರೆ, ಹೃದಯ ಕಮಲದಲ್ಲಿ ಮೂಲೇಶನ ಪಾದ ಮೂಲದಲ್ಲಿಪ್ಪ ಪವನನ ಪಾದ ಮೂಲದಲ್ಲಿ ಜೀವ ಲಿಂಗ ಅನಿರುದ್ಧಗಳ ಬೊದ್ದಿಕೊಂಡು ಎರಡು ಸ್ವೆಟರ್ ಹಾಕೊಂಡು ಕೂತಿದ್ದಾನಲ್ಲಿ. ಇವ ನೀವೇ ಹೇಳಿ, 10 ಬಿಲ್ಡಿಂಗ್ ಇದೆ, ಸರಿಯಾಗಿ ಕೇಳಿ ನನ್ನ ಮಾತು, 10 ಬಿಲ್ಡಿಂಗ್ ಇದೆ, ಯಾರು ಎಲ್ಲಿ 9th ಫಂಕ್ಷನ್ ಆಗ್ತಾ ಇದೆ ನಿಮ್ಮವರದು, ಲಿಫ್ಟ್ ಅಲ್ಲಿ ಹೋಗಿದ್ದೀರಾ? ಫಂಕ್ಷನ್ ಆಗೋ ಕಾಲಕ್ಕೆ ಮಧ್ಯೆ ಒಬ್ಬ ಇದ್ದ, ಹೇಳಿದ, ನಾನು ಈ ಒಂಬತ್ತನೇ ಅಂತಸ್ತಲ್ಲಿ ಕೂತು ಇಡೀ ಬಿಲ್ಡಿಂಗ್ ಅನ್ನೇ ಏನು ಬೇಸ್ಮೆಂಟ್ ಸಹಿತ ಹೊತ್ತುಕೊಂಡು ತಿರುಗ್ತಾ ಇದ್ದೇನೆ ಅಂದ. ಅರ್ಥ ಆಯ್ತಾ? ನಾನು ಆ ಒಂಬತ್ತನೇ ಅಂತಸ್ತಲ್ಲಿ ರೂಮ್ ಅಲ್ಲಿ ಕೂತ್ಕೊಂಡು ಇಡೀ ಬಿಲ್ಡಿಂಗ್ಗೆ ಹೊತ್ತುಕೊಂಡು ತಿರುಗ್ತಾ ಇದ್ದೇನೆ ಅಂದ. ಆಗತ್ತೇನ್ರಿ? ಬಿಲ್ಡಿಂಗ್ ಹೊತ್ಕೊಂಡು ತಿರುಗ್ತೀರಾ? ಆಗಲ್ಲಲ್ಲ. ನೀವು ನಗೋದು ಇಲ್ಲ, ಖಚಿತ ಇವನು ತಲೆ ಕೆಟ್ಟಿದೆ ಅಂತ ಅಲ್ವಾ? ಇವನು ಚೌಡೆಕಾಯಷ್ಟು ಇಲ್ಲ, ಇವನು ಈ ಬಿಲ್ಡಿಂಗ್ ಹೊತ್ಕೊಂಡು ತಿರುಗ್ತಾನ? ಅದು ಕಾಮನ್ ಸೆನ್ಸ್ ನೋಡಿ, ಯಾವ್ದನ್ನಾದ್ರೂ ಹೊತ್ಕೊಂಡು ತಿರುಗಬೇಕಾದ್ರೆ ಅದು ಪಕ್ಕ ತಿರುಗಬೇಕು, ಅದ ಮಧ್ಯ ಕೂತ್ರೆ ಆಗತ್ತಾ? ಮತ್ತೆ ನೀವೆಲ್ಲಿ ಕೂತಿದ್ದೀರಾ? ಈ ದೊಡ್ಡ ಬಿಲ್ಡಿಂಗ್ ಅಲ್ಲಿ ಸೆಂಟರ್ ಫ್ಲೋರ್ ಅಲ್ಲಿ ಕೂತಿದ್ದೀರಾ? ಯಾರಾದ್ರೂ ಕೇಳಿದ್ರೆ ಉತ್ತರ ಕೊಡೋದೇನು? ಹೇಗ್ರಿ ಬಂದಿರಾ ಇಲ್ಲಿ ಆರಾಧನೆಗೆ? ಏ ಸ್ಕೂಟರ್ ಅಲ್ಲಿ ಬಂದಿವ್ರಿ, ಗಾಡಿಯಲ್ಲಿ ನಡ್ಕೊಂಡೇ ಬಂದೆ, ಹೇಗ್ ಬರ್ತೀರಾ ಅಂತ ಕೇಳ್ತಾರೆ. ಪಚನ, ಭಕ್ಷಣ, ಗಮನ, ಚಲನ, ಅಚಲನ, ಮೈಥುನ, ಪ್ರಯತ್ನವು ಸಾಧ್ಯವೇ ಜನಕ್ಕೆ? ಇಸ್ ಇಟ್ ಪಾಸಿಬಲ್ ಫಾರ್ ಯು? ಇಷ್ಟು ದೊಡ್ಡ ಶರೀರ ಹೊತ್ಕೊಂಡು ನೀವು ಪ್ರವಚನಕ್ಕೆ ಬರ್ಲಿಕ್ಕಾಗತ್ತಾ? ಇನ್ನೇನು ಸ್ವಲ್ಪತ್ತಿಗೆ ತಡ ಇದೆಯಾ ಊಟ? ಅಲ್ಲ, ಊಟ ತಡ ಇದೆ ರೀ, ನನ್ನ ಪ್ರವಚನ ಮುಗಿದ್ರೆ ಹೊರತು ಊಟ ಆಗಲ್ಲ. ಊಟ ಹಾಕ್ತಾರಲ್ಲ, ಆ ಊಟದಲ್ಲಿ ನಿಮ್ ಮುಂದೆ ಹಾಕುವ ರಾಶಿ ಅನ್ನದ ಒಂದಗಳಿನ ಒಂದು ಭಾಗವೂ ನೀವಿಲ್ಲ, ಅಷ್ಟನ್ನ ತಿನ್ಲಿಕ್ಕಾಗತ್ತಾ ನಿಮಗೆ? ಮತ್ ಹೇಗ್ರಿ ಆಗ್ತಾ ಇದ್ದು? ಹೇಗ್ ಬಂದಿರಾ ಇಲ್ಲಿಗೆ? ಕ್ವಶ್ಚನ್ನೇ ಬರಲ್ಲ. ನನ್ನ ಪ್ರಯತ್ನ ನಾ ಮಾಡಿಬಿಡ್ತೀನಿ. ಎಲ್ರಿ ಮಾಡ್ತೀರಾ ನೀವು ಅಂತ ಕೇಳ್ತಾರ ಅವರು. ಪ್ರಯತ್ನವು ಸಾಧ್ಯವೇ? ಇಷ್ಟಿಲ್ಲ ನೀನು ಈ ಕೈ ಕದಲಿಸ್ತೀಯ. ಅವರು ಆ ಡೌಟ್ ಬಂತು ನಮಗೆ, ಅಯ್ಯೋ ಹೌದಾ, ಹೇಗ್ರಿ ಆಗ್ತಾ ಇದೆ ನೋಡಿ. ಹುಟ್ಟಿದಾಗ್ಲಿಂದ 50, 60, 70 ಏನು ಬಂತೋ ಗೊತ್ತಿಲ್ಲ, ನಮ್ ಸೈಜೆ ನಮ್ಗೆ ಗೊತ್ತಿಲ್ಲ, ಒಳಗೆಲ್ಲಿದ್ಯೋ ಗೊತ್ತಿಲ್ಲ, ಏನಾಗ್ತಿದೆಯೋ ಗೊತ್ತಿಲ್ಲ. ಮಾಡಿದ್ದೇ ಮಾಡಿದ್ದು ಸಾಧನೆ. ಏನ್ ದೊಡ್ಡ ದೊಡ್ಡ ಅಕ್ಷತಿ ಅಂಗಾರ ಇಟ್ಕೊಂಡ್ಬಿಟ್ಟು ತಿರುಗಾಡ್ಬಿಟ್ಟು ಏನು ಗಂಟೆ ಬಾರಿಸಿ ಎಲ್ಲ ಮಾಡಿದ್ದೆ, ಒಳಗೇನಾಗ್ತಾ ಇದೆಯೋ ಗೊತ್ತೇ ಇಲ್ಲ. ಈ ರೀತಿ ಸಾಧನೆ ನಡೆದರೆ ಶರೀರ ಒಳಗೆ ಭಗವಂತ ಯಾವ ರೀತಿ ಸಾಧನೆ ಮಾಡಿಸ್ತಾ ಇದ್ದಾನೆ ಎಂಬುದರ ಕಡೆ ಗಮನ ಕೊಡದೆ ಏನು ಬರೀ ಬಾಹ್ಯ ಡೊಂಬರಾಟ ನಡೆಸಿದರೆ ಅದರ ಏನಿರುತ್ತೆ? ದಾಸರ ಹೇಳುತ್ತಾರೆ, ಶೇಷದಾಸರು. ಯಾಕೆ ಶೇಷದಾಸರು ಹೆಚ್ಚು ಹೇಳ್ತೀರಾ ಅಂದ್ರೆ ಉದ್ಧಾರ ಮಾಡಿದವರು ಮಹಾನುಭಾವರು. ಅದಕ್ಕೆ ಹೇಳುತ್ತಾರೆ, ಕೀಲು ಕೀಲಿಗೆ ನಿಂದು ಒಳಗೆ ಕೀಲು ಕೀಲಿಗೆ ನಿಂದು ವ್ಯಾಪಾರ ಮಾಡ್ಪನ್ನ ಆಲೋಚಿಸಿ ತಿಳಿಯದೆ ವ್ಯರ್ಥವಾಗಿ ಸಾಲು ಕರ್ಮವ ಮಾಡೆ ಅವನ ಸಾಹಸವನ್ನು ಸೂಳಿಗಿಕ್ಕಿದ ಧನದಂತೆ ನೋಡೋ, ಚಪ್ಪಳಿಯಿಂದ ಹೊಡೆದಂತ ಹೇಳ್ತಾ ಇರ್ತಾರೆ. ಹೌದಲ್ವೋ? ನಾವು ಸ್ವಲ್ಪ ಚರ್ಮದಪ್ಪ ಅದಕ್ಕೆ ಖಾರವಾಗಿ ಹೇಳ್ತಾರೋ, ನಾವು ಸ್ವಲ್ಪ ಆಕ್ಟಿವಿಟಿ ಕಮ್ಮಿ ಇಲ್ಲೇ ಮತ್ತು ನೋಡಿ ಇಷ್ಟು ಹೇಳ್ತೀವಿ, ಬೇಕಾ ನಾನು ಹೇಳಿ ಸುಳ್ಳಾಗಿ ಕರೆಕ್ಟಾ ನೀವೇ ಹೇಳಿ. ಸಂಜೆಗೆ ನೆನಪಿದ್ರೆ ನೋಡಿ ನೆನಪಿರಲ್ಲ, ಅಲ್ಲಿಗಲ್ಲಿಗೆ ಏನು ಬ್ರಷ್ ಹಾಕಿ ತಿಕ್ಕಿದಂತೆ ಹೋಗ್ಬಿಡುತ್ತೆ. ಮತ್ತೆಷ್ಟು ದಪ್ಪ ನಾವು ಚರ್ಮ, ಅದಕ್ಕೆ ಹೇಳ್ತಾ ಇದ್ದಾರೆ. ಸರಿ, ದೇವ ಮಾಡಿಸ್ತಾನೆ, ಸ್ವಾತಂತ್ರ್ಯ ನಮಗಿಲ್ಲ, ಅವನದ್ದೇ ಎಲ್ಲ, ನಮ್ಮೊಳಗೆ ನಿಂತು ಮಾಡಿಸ್ತಾ ಇದ್ದಾನೆ. ಹೇಗ್ ಕರ್ಕೊಂಡು ಬಂದ ಅಂದ್ರೆ, ನಮ್ಮ ಶರೀರದ ಸುತ್ತೂ ಒಂದು ರೂಪ ನಿಂತಿದೆ, ವಿರಾಟ್ ರೂಪ ಅಂತ, ಕೈಯಲ್ಲಿ ಕೈ ಕಾಲಲ್ಲಿ ಕಾಲು ಇಟ್ಟು ನಿಂತಿದ್ದಾನೆ, ಅವನೇ ಕರಕೊಂಡು ಬರ್ತಾನೆ. ಕಾಲು ಹೆಜ್ಜೆ ಹಾಕಿದರೆ ನಮ್ ಕಾಲು ಹೆಜ್ಜೆ ಹಾಕುತ್ತೆ ನೋಡಿ, ಅವನೇ ಇರ್ತಾನೆ, ಅವನಿದ್ದಾನೆ ಎಂಬ ಎಚ್ಚರ ಕೊಡದೆ ಕರಕೊಂಡು ಬರ್ತಾನೆ, ಎಲ್ಲ ಮಾಡುತ್ತಾನೆ, ಸೈಲೆಂಟ್ ಆಗಿದ್ದಾನೆ. ಅದನ್ನೇ ಹೇಳ್ತಾ ಇದ್ದಾರೆ, ಇಂಥ ಸ್ವಾಮಿ ನಮಗೆ ಇಷ್ಟು ಉಪಕಾರ ಮಾಡ್ತಾ ಇದ್ರೆ, ಹೆಜ್ಜೆ ಮೇಲೆ ಹೆಜ್ಜಾಗಿ ಕರ್ಕೊಂಡು ಬರ್ತಾ ಇದ್ರೆ, ಹೊತ್ತುಕೊಂಡು ಕರ್ಕೊಂಡು ಬರ್ತಾ ಇದ್ದಾನೆ, ಹೌದಾ? ಅದನ್ನೇ ಗಾಯತ್ರಿ ಮಂತ್ರ ಹೇಳಿತು, ಭರ್ಗ ಅಂತ. ಭರಣ ಗಮನಶೀಲತ್ವಾತ್, ಹೊತ್ತು ಕರ್ಕೊಂಡು ಹೋಗ್ತಾನೆ. ಇವಾಗ ಸರಿ ಆಯ್ತಾ? ಭರ್ಗ ಭರ್ಗ ಅಂದ್ರೆ ಏನು? ಹೊತ್ತುಕೊಂಡು ಕರ್ಕೊಂಡು ಹೋಗ್ತಾನೆ, ಯಾರನ್ನು ಹೊತ್ತುಕೊಂಡು ಹೋಗ್ತಾನೆ ಏನೋ ಅಂತ ಅಂದುಕೊಂಡು ನಮ್ಮನ್ನೇ ಹೊತ್ತುಕೊಂಡು ಹೋಗ್ತಾ ಇದ್ದಾನೆ. ಬೆಳಗ್ಗೆ ಎದ್ದ ಕೂಡಲೇ ಆಫೀಸ್ ಹೋಗ್ಬೇಕು, ಹೇಳ್ಬೇಕು ತಾನೆ, ಅವನು ಎಬ್ಬಿಸಬೇಕು. ಬಾತ್ರೂಮ್ ಹೋಗ್ಬೇಕಲ್ಲ, ಅವನು ಕರ್ಕೊಂಡು ಹೋಗ್ಬೇಕು. ಟಾಯ್ಲೆಟ್ ತೊಳ್ಕೋಬೇಕು, ಇಲ್ಲ ಅವನ್ ತೊಳಸಬೇಕು. ಯಾರ್ರಿ ಇವ? ಶ್ರೀನಿವಾಸನ ಹತ್ರ ಹೋಗಿ ಮುಟ್ಲಿಕ್ಕೆ ಹೋಗಿ ದೂಡಿ ಬಿಡ್ತಾರೆ. ತಿರುಪತಿಗೆ ಶ್ರೀನಿವಾಸನ ಹತ್ರ ಹೋಗಿ ಸ್ವಲ್ಪ ಮುಟ್ಲಿಕ್ಕೆ ಕೈ ಹಾಕ್ರಿ, ಕೈ ಕತ್ತರಿಸಿ ಬಿಡ್ತಾರೆ, ಹೌದಾ? ಮೂಲ ರಾಮದೇವ್ರ ಹತ್ರ ಸ್ವಾಮಿ ತೋರಿಸ್ತಾ ಇರ್ತಾರೆ, ಹತ್ತಿರ ಹೋಗ್ಲಿಕ್ಕೆ ಹೋಗಿ ನರಕಕ್ಕೆ ಹಾಕ್ಬಿಡ್ತಾರೆ, ಡೈರೆಕ್ಟ್ ಆಗಿ ಶಿಷ್ಯರೇ ಹಾಕ್ಬಿಡ್ತಾರೆ, ನಿಮ್ಗೆ ಎತ್ತಿ ಹಾಕ್ಬಿಡ್ತಾರೆ ಮುಟ್ಲಿಕ್ಕೆ ಹೋದ್ರೆ, ಹೌದಾ? ಅಂತ ಮೂಲ ರಾಮ ಆ ಶ್ರೀನಿವಾಸನೇ ನಿಮ್ಮ ಶರೀರ ಸುತ್ತೂ ಇದ್ದು ಬೆಳಿಗ್ಗೆದ್ದು ನಿಮ್ಮ ಕೈಯಲ್ಲಿ ಕೈ ಇಟ್ಟು ಮಲಮೂತ್ರ ತೊಳಸ್ತಾ ಇದ್ದಾನೆ. ಅವ ಒಂದು ದಿವಸ ನಾನು ಮಾಡಲ್ಲ ಅಂದ್ರೆ ಡಾಕ್ಟರ್ ಬರಬೇಕು. ಸಿಂಪಲ್ ಸ್ಟೇಟ್ಮೆಂಟ್ ಕೊಡ್ತಾನೆ. ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಿದ್ರೆ ಇವರಿಗೆ ಸರ್ವಸೇವಾ ಮಮಧಾರಯ ಪಕ್ಕದವ್ರಿಗೆ ಹೇಳ್ತಾರೆ ಅಲ್ಲೇನ್ರಿ. ಒಂದ್ಸಲ ಸೀನ್ ಹಾಕೊಡ್ರಿ ತಲೆಯಲ್ಲಿ. ಒಂದ್ಸಲ ಪ್ಯಾರಾಲಿಸಿಸ್ ಬಂದಾಗ ನಿಮಗೆ ನಿಮ್ಮವರು ಎಲ್ಲ ಮಾಡ್ತಾ ಇದ್ದ ಅಂದ್ಕೊಂಡ್ರೆ ಎಷ್ಟು ಸೇವಾ ಮಾಡುತ್ತಾನೆ ಸ್ವಾಮಿ. ಮತ್ತೆ ಇಲ್ಲಿ ಎಲ್ಲಿಗೆ ಬರ್ತಾ ಇದ್ದೇನೆ, ಇಷ್ಟು ಸೇವಾ ಮಾಡುತ್ತಾ ಇರೋ ಸ್ವಾಮಿ ಇಷ್ಟು ಉಪಕಾರ ಮಾಡುವ ಕಾಲಕ್ಕೆ ನಾವು ಸ್ಟೇಟ್ಮೆಂಟ್ ಕೊಟ್ರೆ ನಂದು ನಾನೇ ಮಾಡ್ಕೊಂಡ್ಬಿಡ್ತೀನಿ ಅಂದ್ರೆ ಒದಿಯಲ್ಲ ದೇವರು, ಒದಿತಾ ಇಲ್ಲ, ನಗತ ಹತ್ತಿರ ಕರೀತಾ ಇದ್ದಾನೆ. ಹುಚ್ಚರಿ ಇವರು, ನಾನೇ ಎಲ್ಲ ಮಾಡ್ತಾ ಇದ್ರು ನಾನೇ ಮಾಡ್ತಾ ಇದ್ದೀನಿ ಅಂತ ಅವರು ಹೇಳ್ಕೊಳ್ತಾ ಇದ್ದಾರೆ. ಸರಿ, ಇಷ್ಟು ಹೊತ್ತು ಹೇಳಿದೀರಾ ಸಿಂಪಲ್ ಆಗಿ ನಾ ಮಾಡ್ತಾ ಇದ್ದೀನಿ ಅಂದ್ರಿ, ಏನ್ರಿ ಕಷ್ಟ, ಅದರಲ್ಲಿ ಏನ್ ತೊಂದರೆ ಇದೆ, ಏನಷ್ಟು ಒದ್ದಾಡ್ತಾ ಇದ್ದೀರಾ. ನಾನೇ ಮಾಡ್ತೀನಿ ಅಂತ ಹೇಳೋದು ಇಲ್ಲ, ನಾನೊಂದು ಚೂರು ನಂದೇನ ಮಾಡ್ಕೊಂತೀನಿ, ಪ್ರಯತ್ನ ದೇವ್ರು ಬೇಕಾಗಿಲ್ಲ, ನನ್ನ ಪ್ರಯತ್ನ ನಾ ಮಾಡ್ಕೊಂತೀನಿ ಅಂತ ಹೇಳ್ತೀನಿ. ಇದರಲ್ಲಿ ಏನು ಕಷ್ಟ ಇದೆ ಅಂತ ಏನ್ ತೊಂದರೆ ಆಗುತ್ತೆ. ಅದಕ್ಕಂದ್ರೆ ವಿಜಯದಾಸರು ಈ ಮಾತು ಹೇಳಿದ್ರೆ ಸಾಕು, ಈ ಮಾತು ನೀನು ಹೊರಗೆ ಹೇಳಿದರೆ ಯಾರಿಗಾದರೂ ಕೂಡ ಸಾಯ ಬಡಿವರಲ್ಲೋ, ಸಾಯುವಂತೆ ಹೊಡಿತಾರಂತೆ ಮುಂದೋರದೆ. ಇನ್ನು ಮುಂದಕ್ಕೆ ನೀನು ಕಣ್ಣು ಕಾಣಿಸಬಾರದು, ಆ ಥರ ಹೊಡೆದು ಬಿಡ್ತಾರೆ ನಿನ್ನ ಅಂದ್ರು. ಏನ್ರಿ ಅಂದೆ ನಾನು, ಅಂದ್ರೆ ಇಷ್ಟು ನೋಡಪ್ಪ, ಸ್ವಲ್ಪ ಮಾತು ಖಾರ ಇರುತ್ತೆ, ಏನ್ ತಪ್ಪು ತಿಳ್ಕೋಬೇಡಿ, ಸಬ್ಜೆಕ್ಟ್ ಅರ್ಥ ಆಗ್ಲಿಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ನೀವೇ ಗಂಡ ಹೆಂಡತಿ ನಿಂತಿದ್ದೀರಾ, ಯಾರೊಬ್ಬ ಬಂದ, ಯಾರೋ ಬಂದ ನಿಮ್ಮೆದುರಿಗೆ ನಿಮ್ ಹೆಂಡತಿನ ಹಿಡ್ಕೊಂಡು ನಾನೇ ನಿನ್ ಗಂಡ ಅಂದ, ಏನ್ ಮಾಡ್ತೀರಾ? ಕೊಚ್ಚಿ ಹಾಕ್ಬಿಡಲ್ಲ ಅವನ್ನ. ದಾಸರ ಅದೇ ಅಂದ್ರು, ಗಂಡ ಹೆಂಡತಿ ಇರುವಾಗ ಯಾರೋ ಬಂದು ನಾನೇ ನಿನ್ ಗಂಡ ಅಂತ ಹೇಳಿದ್ರೆ ಸಾಯ ಬಡಿವರಲ್ಲೋ ಮುಂದೋರದೆ ಅಂದ್ರು. ಹೌದಾ? ಅವನ್ ನಾವೊಂದು, ನಾವ್ಯಾರಿಗಂದ್ರಿ, ನಾವು ಯಾರಿಗಂತೀವಿ ಅಂಬಲ್ಲ, ನೀವು ಅಂತ ಇರೋದೇ ಅದು ಅಂದ್ರು. ಏನು ಈಗ ಏನಾದರೂ ಒಂದು ಕಾರ್ಯ ಆಗಬೇಕಾದರೆ ದೇವರು ಮಾಡಿಸಬೇಕು. ಹೌದು ತಾನೆ, ದೇವ ಸ್ವತಂತ್ರ, ಇನ್ಯಾರು ಸ್ವತಂತ್ರರಲ್ಲ. ಹಾಗಾದರೆ ಕೆಲಸ ಆಗಬೇಕಾದ್ರೆ ಸ್ವಾತಂತ್ರ್ಯ ಇರಬೇಕು, ಇಲ್ಲದಿದ್ರೆ ಆಗಲ್ಲ. ನೋ, ಇಟ್ ನಾಟ್ ಪಾಸಿಬಲ್. ದೇವ ಎಲ್ಲ ಕೆಲಸ ಮಾಡಿಸ್ತಾ ಇದ್ದಾನೆ, ಅವನಲ್ಲಿ ಸ್ವಾತಂತ್ರ್ಯ ಇದೆ. ಸರಿಯಾಗಿ ಅರ್ಥ ಮಾಡಿಕೊಳ್ಳಿ, ಅವನಲ್ಲಿ ಸ್ವಾತಂತ್ರ್ಯ ಇದೆ ಅಂದ್ರೆ ಸ್ವಾತಂತ್ರ್ಯ ಅವನು ಬೇರೇನಾ ಒಂದೇನಾ? ಬೇರೆ ಅಂತೀರಾ? ಒಂದೇ ಅಲ್ರಿ, ದೇವರು ಸ್ವಾತಂತ್ರ್ಯ ಒಂದೇ, ಸ್ವಾತಂತ್ರ್ಯ ಅಂದ್ರು ದೇವರು ಅಂದ್ರು ಒಂದೇ. ಅದು ಪಕ್ಕಕ್ಕಿಡೋಣ. ಇಲ್ಲಿ ನಾನಿದ್ದೆ, ದೇವರೇ ಮಾಡಿಸ್ತಾ ಇರೋದು, ಅದು ನಂಗಿಲ್ಲ, ನಾನೇ ಮಾಡ್ತೀನಿ ಅಂತ ಹೇಳಿದೆ. ನನ್ನ ತಲೆಯಲ್ಲಿ ಹಾಗೆ ಕೂತಿದೆ, ನಾನೇ ಮಾಡ್ತೀನಿ ಅಂತ ಹೇಳಿದರೆ ನಾನು ಹೇಗ್ ಮಾಡಬೇಕು? ನಾನೇ ಮಾಡೋದಾದ್ರೆ ಸ್ವತಂತ್ರವಾಗಿ ಮಾಡಬೇಕು. ಹೌದ್ ತಾನೆ, ಸ್ವತಂತ್ರವಾಗಿ ಮಾಡಬೇಕಾದ್ರೆ ನನ್ನಲ್ಲಿ ಏನಿರಬೇಕು? ಸ್ವಾತಂತ್ರ್ಯ ಇರಬೇಕಲ್ಲ, ಆಟೋಮ್ಯಾಟಿಕ್ ಆಗಿ ಸ್ವಾತಂತ್ರ್ಯ ಇರಬೇಕು. ಸ್ವಾತಂತ್ರ್ಯ ನನ್ನಲ್ಲಿ ಇರೋದಾದ್ರೆ ಹೇಗಿರಬೇಕು? ಗುಣ ಆಗಿರಬೇಕು. ಸ್ವಾತಂತ್ರ್ಯ ಎಂಬುದು ಗುಣ. ನನ್ನಲ್ಲಿ ಸ್ವಾತಂತ್ರ್ಯ ಇದೆ ಅಂತ ನಾನು ಹೇಳಿದಂಗಾಯ್ತು, ನನ್ನಲ್ಲಿ ಸ್ವಾತಂತ್ರ್ಯ ಇದೆ ಅದು ಗುಣ ಅಂತ ಹೇಳಿದಂಗಾಯ್ತು. ಗುಣ ಆದ್ರೆ ಏನಾಗಿರಬೇಕು? ನನ್ನಿಂದ ಸಪರೇಟ್ ಆಗಿರಬೇಕಾ? ನಾನೇನಾ? ನಾನೇ ಅಂದ್ರೆ ಸ್ವಾತಂತ್ರ್ಯ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಅಂದರೆ ದೇವರು ಈಸ್ ಈಕ್ವಲ್ ಟು ಸ್ವಾತಂತ್ರ್ಯ, ಈಸ್ ಈಕ್ವಲ್ ಟು ನಾನು. ಅಂದ್ರೆ ಏನಾಯ್ತು? ನಾನೇ ದೇವರು ಅಂತಾಯ್ತಲ್ರಿ ಅಲ್ವಾ? ಮತ್ತೆ ನಾನೇ ದೇವರು ಅಂದ್ರೆ ಈಗ ಮತ್ತು ಇನ್ನೊಂದು ಸೀನ್ ತೆಗಿತಾರಲ್ಲ, ಪರದೆ ತೆಗೆದು ಇನ್ನೊಂದು ಸೀನ್, ಇನ್ನೊಂದು ಸೀನ್ ಅಂತ. ಇವಾಗ ಲಾಸ್ಟ್ ಸೀನ್ ಬಂದಿದೆ. ಏನದು? ಲಕ್ಷ್ಮೀದೇವಿ ಇದ್ದಾಳೆ, ದೇವರಿದ್ದಾರೆ, ಎದುರಿಗೆ ನೀವು ನಿಂತಿದ್ದೀರಾ, ಲಕ್ಷ್ಮೀದೇವಿ ಹೇಳ್ತಾ ಇದ್ದೀರಾ ನಾನೇ ದೇವರು ಅಂತ. ಏನಾಯ್ತು ಹೇಳಿ? ಇವಾಗ ನೀನು ಗಂಡ ನಾನೇ ಅಂತ ಹೇಳಿದಂಗಾಯ್ತು ದೇವರ ಎದುರಿಗೆ. ಅವಾಗ ದೇವರೇನ್ ಮಾಡಬೇಕು? ಕೊಚ್ಚಿ ಹಾಕ್ಬೇಕು. ಹೌದಲ್ಲ? ಅವಾಗ ಅನ್ಸುತ್ತೆ, ನಾನು ಇಷ್ಟು ನಾನೇ ಮಾಡಿದೆ ಅಂದ್ರೆ ಇಷ್ಟಿದೆಯಾ ಅಂತ ಈ ಸೀನ್ ಕಾಣಿಸ್ತಾ ಇದೆಯಾ? ಇದು ವಿಜಯದಾಸರು ಹೇಳಿದ್ರು, ನೀವು ಮಾಡ್ತಾ ಇರೋದು ಏನು ಗೊತ್ತಾ? ಕ್ಷಣ ಕ್ಷಣಕ್ಕೂ ದೇವರು ಮಾಡಿ ಮಾಡಿಸಿದ್ದನ್ನ ಬಿಟ್ಟು ನಾ ಮಾಡಿದೆ ನಾ ಮಾಡಿದೆ ಅಂದ್ರೆ ತಾಯಿಗ್ ಗಂಡ, ತಾಯಿಗ್ ಗಂಡ, ತಾಯಿಗ್ ಗಂಡ, ನಾನೇ ನಾನೇ ಅಂತ ಹೇಳ್ಕೊಂಡಂಗಾಗುತ್ತೋ? ಡೈರೆಕ್ಟ ಹೇಳ್ತಾರೆ ನಾನೇ ದೇವರು ಅಂತಾರಲ್ಲ, ಅವನು ಹೇಳ್ತಾರೆ ಹರ ನೀ ಹೇಗಾದ್ಯೋ ತಾಯಿಗ್ ಗಂಡ, ಶಿವ ನೀನ್ ಹೇಗಾದ್ಯೋ ಅಂತ ಹೇಳ್ತಾರೆ. ನೀನೇ ಶಿವ ಅಂದ್ರೆ ಪಾರ್ವತಿ ನಿಂಗೇನಾಗ್ತಾಳೆ, ನೀನ್ ಹೆಂಡತಿ ಆಗ್ತಾಳಲ್ಲ ಅಂತಾರೆ. ನಾವು ಮಾಡಿದ್ದೇನು? ದ್ವೈತಿಗಳು ಅಂತ ಹೇಳ್ಕೊಂಡು ಹೇಳ್ಕೊಂಡು ಬೆಳಿಗ್ಗೆ ಎದ್ದುಕೊಳ್ಳ ರಾತ್ರಿ ಪದ್ಯಂತ ನಾ ಮಾಡಿದೆ ಅಂದ್ರೆ ಏನ್ರಿ ಅರ್ಥ? ಬಿಡಿಸಿ ಹೇಳಿದ್ರೆ ಇದೆ. ಅದಕ್ಕೆ ವಿಜಯದಾಸರ್ ಅಂದ್ರು ಈ ನಾ ಮಾಡಿದೆ, ದೇವರು ಮಾಡಿಸಿದಾಗ ದೇವರನ್ನ ಮರೆತು ನಾ ಮಾಡಿದೆ ಅಂದ್ರೆ ತಾಯಿ ಗಂಡ ಅಂತರ್ಥ ಅಂದ್ರು. ಮತ್ತೆ ನಾ ಮಾಡ್ತಾ ಇರೋದ ದಿನಾಗೆ ಅಲ್ವಾ? ಹಾಗಾದ್ರೆ ಏನ್ ಬರಬೇಕು? ಆ ಪಾಪ ಬರಬಾರದು ಅಂದರೆ ಹೆಜ್ಜೆ ಹೆಜ್ಜೆಗೂ ಕರ್ಮಾನುಷ್ಠಾನ ಆಗುವಾಗ ಹರೇ ನೀ ಮಾಡಿ ಮಾಡಿಸಿದ್ದು ಅಂತ ಯಾರಿಗೆ ಬರುತ್ತೋ ಮೋಕ್ಷ ಆಚೆ ಇರಲಿ ಅವರಿಗೆ ಈ ತಾಯಿ ಗಂಡ ಆಗುವ ಪಾಪ ಹೋಗ್ಬಿಡುತ್ತೆ. ಪಾಪ ಬರಲ್ಲ ಅಟ್ಲೀಸ್ಟ್ ಅಲ್ವಾ? ಅದರಿಂದ ನೋಡಿ, ನಮಗೆ ಹುಡುಗಿದ ಕಾಲಕ್ಕಿಂದ ಏ ಸಂಧ್ಯಾವಂದನ ಮಾಡಪ್ಪ, ಮಾಡಿಲ್ಲ ಅಂದ್ರೆ ಸುಮ್ಮನೆ ಇರ್ತಾರ ಸಂಜೆ ಕೂತ್ಕೊಂಡು? ಏ ಮಾಡಿಲ್ಲೇನೋ, ನಾ ಮಾಡಿಲ್ಲ. ಏ ಮಾಡು 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 ಮಾಡು, ನಿಮಗೆ ಕಸ ಬಳಿಲಿಕ್ಕೆ ಬರಲ್ವಾ? ಬೈತಾರೆ ಮುಂದೆ, ನಿನ್ನಲ್ಲ ನನ್ನ ನಿನ್ನ ಅತ್ತೆ ಮನೆಯವರು ಹುಡುಗಿಗೆ ಕಸ ಬಳಿಯೋದು ಹೇಳ್ಕೊಟ್ಟಿಲ್ಲ ಅಂತ ಬಳಿ ಅಂತ ಹೇಳ್ಕೊಡ್ತೀರಲ್ಲ. ಈ ತರ ಗಂಡಸರಿಗೆ ಹೆಂಗಸರಿಗೆ ಚಿಕ್ಕ ಚಿಕ್ಕ ಹುಡುಗರಿಗೆ ಹುಡುಗಿದ ಕಾಲಕ್ಕಿಂದ ಲೇ ಏನಪ್ಪ ಬೆಳಿಗ್ಗೆಯಿಂದ ಎಲ್ಲ ಮಾಡ್ತಾ ಇದೆಯಲ್ಲ ಸ್ವಾಮಿ, ನೀ ಮಾಡಿಸಿದ್ಯೋ ಅಂತ ಹೇಳ್ತಾ ಇದೆಯಾ? ಇಲ್ಲ, ಹೇಳು 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 ಅಂತ ನಮಗೆ ಹೇಳಿಕೊಟ್ಟಿದ್ರೆ ಈ ಹೊತ್ತಿಗೆ ಅದು ನಮ್ಮ ರಕ್ತದಲ್ಲಿ ಬರ್ತಾ ಇತ್ತು. ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಸ್ವಾಮಿ ನೀ ಮಾಡಿಸಿದ್ದು ಹೇಳ್ತಾ ಇದ್ವ. ಅಭ್ಯಾಸ ಆಗ್ಲಿಲ್ಲ, ನಾನು ಅಂತಾನೆ ಬರ್ತಾ ಇದೆ. ಮತ್ತೆಲ್ಲಿಂದ ಬರಬೇಕರಿ? ಹುಟ್ಟಿದ ಕಾಲಕ್ಕಿಂದ ಅದೇ ಜಪ ಆಗಿ ಇದ್ದಕ್ಕಿದ್ದಂತೆ ಒಂದು ಗಂಟೆ ಪ್ರವಚನ ಕೇಳಿದ ಮೇಲೆ ಅದು ಬರಬೇಕು. ನೀನು ಅಂದ್ರೆ ಎಲ್ಲಿಂದ ಬರುತ್ತದು? ದೆವ್ವ ಕೂತೆ ಇರುತ್ತೆ. ಮತ್ತೇನ್ ಮಾಡ್ಬೇಕಂತೀರಾ? ಏನು ಇಲ್ಲ, ಇನ್ನಾದ್ರೂ ಓಡಿಸಲಿಕ್ಕೆ ನೋಡಿ. ಅದು ವಿಜಯದಾಸರ ಆರಾಧನೆ, ನಿಜವಾದ ಆರಾಧನೆ. ಹೌದಲ್ವಾ? ವಿಜಯದಾಸರು ಹಾಗೆ ಬಂದ್ರು, ಹೀಗೆ ಹಾರಿದ್ರು, ಇದೇನು ಆರಾಧನೆ? ಅವರು ಹೇಳಿದ್ದು ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಒಂದು ಮಾಡೋಣವ? ಇವತ್ತಿಂದ ವಿಜಯದಾಸರ ಆರಾಧನೆ, ಬರುವ ಆರಾಧನೆ ಪರ್ಯಂತ ಒಂದು ಮಾಡೋಣವ? ಮಾಡ್ತೀನಿ ಅಂತ ಹೇಳ್ತೀನಿ, ಸುಮ್ಮನೆ ಗಂಟ್ಲೆ ಕರ್ಕೋಬೇಕು ಅಲ್ವಾ? ಬೆಳಿಗ್ಗಿನಿಂದ ರಾತ್ರಿ ಪರ್ಯಂತ ಎಷ್ಟು ಹೊತ್ತು ಎಚ್ಚರ? ನಿದ್ದೇಲಿ ಮಾಡ್ಲಿಕ್ಕೆ ಆಗಲ್ಲ ಪಾಪ ನಿಮ್ಗೆ, ನಿಮ್ ವಶ ನಿಮ್ಗಿರಲ್ಲ. ಎಚ್ಚರ ಇದ್ದಷ್ಟು ಕಾಲ ಏನೇನು ಕರ್ಮ ಮಾಡ್ತಾ ಇರ್ತೀರೋ ಸ್ವಾಮಿ ಕೊಟ್ಟಷ್ಟು ಕಾಲ ಹರೇ ನೀ ಮಾಡಿಸಿದ್ದಪ್ಪ ಅಂತ ಹೆಜ್ಜೆಜ್ಜೆಗೆ ಬರಲಿ. ನಮ್ಗೆ ಯಾವಾಗ ಬರುತ್ತೆ? ಬೆಳಿಗ್ಗೆ ಸಂಕಲ್ಪ ಕಾಲಕ್ಕೆ ಬರುತ್ತೆ. ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂ ತಥಾ ಯತ್ಕರಂ ತದ ಜಗನ್ನಾಥ ಸದಸ್ತವ ಪೂಜನಂ ಅಂತ ಹೇಳಿ ಇನ್ಮೇಲೆ ನಿಂಗೆ ನಂಗೆ ಸಂಬಂಧ ಇಲ್ಲ, ನಾಳೆ ಬೆಳಗ್ಗಿನವರೆಗೂ ಅಂತ ನೀರು ಬಿಡ್ತೀವಿ. ಯಾಕೆ? ಇನ್ನು ದೇವರ ಮನೆ ನಾವು ಹೋಗಲ್ಲ, ಟಿವಿ ನಮ್ದೇ. ಮತ್ತು ಮಾರನೇ ದಿನ ಬೆಳಿಗ್ಗೆ ದೇವರ ಹತ್ರ ಹೋದಾಗ ಕಾಯೇನ ವಾಚ ಕೃಷ್ಣಾರ್ಪಣ ಮಸ್ತು ಇದು ಬೇಡ ಅಂತ ಹೇಳುತ್ತಾರೆ ದಾಸರಾಯರು. ಹೇಳೋದದೇ, ದೇವನು ಬಿಟ್ಟರೆ ನಿನ್ ಗತಿ ಏನು? ನೀನು ದೇವರಿಗೆ ಒನ್ ಅವರ್ ಡೊನೇಟ್ ಮಾಡ್ತೀಯ ಬೆಳಿಗ್ಗೆ, ದೇವರ ಅದೇ ತರ ಕೂತ್ರೆ ಸತ್ತೋಗ್ತೀಯ, ಕದಲಿಕ್ಕಾಗಲ್ಲ. 24 hours ನಿನಗಾಗಿ ಡೊನೇಟ್ ಮಾಡಿದಾನೆ ಸ್ವಾಮಿ. ಅಂತ ಕಾಲಕ್ಕೆ 8 hours 10 hours ನಿದ್ದೆಯಲ್ಲಿ ಕಳಿತೀಯ. ಎಚ್ಚರ ಇದ್ದಷ್ಟು ಕಾಲ ಆದ್ರೂ ದೇವರಿಗೆ ಡೊನೇಟ್ ಮಾಡಪ್ಪ. ಏನದು ಇದ್ದಷ್ಟು ಕಾಲ ನೀನು ಏಕಾಂತವಾಗಿ ಬೋಲ್ಟ್ ಹಾಕೊಂಡು ಕೂತ್ಕೊಂಡು ಏನು ಆಲೋಚನೆ ಮಾಡ್ತಾ ಇದ್ರು? ಅವನಿದ್ರೇನೆ ನಿನಗೆ ಆಲೋಚನೆ, ನಿನ್ನ ಪರ್ಸನಲ್ ಲೈಫ್ ಎಲ್ಲ ಅವನಿದ್ರೇನೆ. ಅವನು ಸರಿದ್ರೆ ಕೋಮಾ ಸ್ಟೇಜ್, ಪರ್ಸನಲ್ ಸ್ಟೇಜೇ ಇಲ್ಲ. ಅವನಿಲ್ಲದ ಲೈಫ್ ಎಲ್ಲಿದೆ ನಿನಗೆ? ಗಂಡ ಹೆಂಡತಿ ಪರ್ಸನಲ್ ಆಗಿ ಕೂತರು ಅವನಿರಬೇಕಲ್ಲಿ ನೋಡ್ರಿ. ಯಾರಾದರೂ ಇಬ್ಬರು ಪರ್ಸನಲ್ ಇದ್ದಾಗ ಯಾರನ್ನ ಬಿಡಲ್ಲ. ಅವನಿಲ್ಲದಿದ್ರೆ ಪರ್ಸನಲ್ ಲೈಫೇ ಇಲ್ಲ. ಅದೆಂಥ ವ್ಯಕ್ತಿ ನೋಡ್ರಿ, ಅದ್ಭುತ ವ್ಯಕ್ತಿ. ಅವನೇ ನಡೆಸ್ತಾನೆ ಎಲ್ಲವನ್ನು ಕೂಡ. ಅಂಥ ವ್ಯಕ್ತಿಯನ್ನ ಬಿಟ್ರೆ ಹೇಗೆ ಅಂತ ಕೇಳುತ್ತಾರೆ. ಆದ ಕಾರಣ ಇಷ್ಟು ಮಾಡೋಣ ಸ್ವಾಮಿ. ನೀನು ಮಾಡಿ ಮಾಡಿಸ್ತಾ ಇದೀಯ, ನಾನಾಗಿ ಮಾಡಲಾರೆ. ಒಂದು ನಾಣ್ಯಕ್ಕೆ ಎರಡು ಮುಖ. ನೀ ಮಾಡಿ ಮಾಡಿಸ್ತಾ ಇದೀಯಾ ಅಂತ ಹೇಳಿದಾಗ ಚೂರ್ಣ ಮಾಡ್ಕೊಂತೀನಿ ಅಂತ ಹೆಗ್ಗಣ ಬರುತ್ತೆ. ಅದನ್ನಲ್ಲೇ ಕಲ್ಲು ಹಾಕಿ ಮುಚ್ಚಿಬಿಡಿ. ಏನಂತ? ನಾನಾಗಿ ಏನು ಮಾಡಲಾರೆ, ನೀ ಮಾಡಿ ಮಾಡಿಸ್ತಾ ಇದೀಯ, ನಿನ್ನ ಅಧೀನ ಹರಿಯೇ. ಈ ಮಂತ್ರ ಜಪ ಮಾಡೋಣ ಆದಷ್ಟು. ನಿಜವಾಗಿ ಮಾಡಿ, ಇಲ್ಲದಿದ್ರೆ ಏನಾಗುತ್ತೆ? ಲಕ್ಷ್ಮೀದೇವಿಗೆ ಗಂಡ ಅಂತ ಹೇಳಿಕೊಂಡ ಪಾಪ ನಿಮಗೆ ಬರುತ್ತೆ. ಅಷ್ಟು ಪಾಪ ಕ್ಷಣ ಕ್ಷಣಕ್ಕೂ ಬರ್ತಾ ಇರುತ್ತೆ. ಆ ಎಚ್ಚರ ಬರಲಿ. ಆದ ಕಾರಣ ಹರಿಯೇ ನಿನ್ನ ಅಧೀನ ಎಂಬ ಚಿಂತನೆ ನಮಗೆ ಸದಾ ಬರಲಿ. ಆ ಚಿಂತನೆ ಪೂರ್ವಕ ಕರ್ಮಾನುಷ್ಠಾನ ಮಾಡಿ ಕೃಷ್ಣಾರ್ಪಣ ಬಿಟ್ರೆ ದೇವ ನಿಮ್ಮ ಹಿಂದೆ ಕುಣಿದು ಬಿಡುತ್ತಾನೆ. ಬರೋ ಆರಾಧನೆ ಸೇರೋಣ, ಕೃಷ್ಣಾರ್ಪಣ ಬಿಡೋ. ಶ್ರೀಕೃಷ್ಣ. Thank you. ಇಷ್ಟು ಮಾತು ಹೇಳಲೇಬೇಕು. ನಾರದರ ಹತ್ರ ವಸುದೇವ ಬರ್ತಾನೆ, ನನಗೆ ಭಾಗವತ ಧರ್ಮಗಳನ್ನು ಕುರಿತು ಉಪದೇಶ ಕೊಡಿ ಅಂತ ಕೇಳುತ್ತಾರೆ. ಕೇಳಿದಾಗ ನಾರದರು ಹೇಳ್ತಾರೆ, ಚೆನ್ನಾಗಿರಪ್ಪ ಅಂತ. ಯಾಕೆ ಆಶೀರ್ವಾದ ಅಂದ್ರೆ, ನಾನು ಕೂತಿದ್ದೆ, ನಾನು ದೇವರ ಸ್ಮರಣೆ ಮಾಡ್ತಾ ಇದ್ದೆ, ನೀನು ಕೇಳಿದ್ದು ಭಾಗವತ ಧರ್ಮಗಳನ್ನು ಕುರಿತು, ನನಗಿವಾಗ ಏನಾಯ್ತು, ನಿನಗೆ ಹೇಳಬೇಕಾದ್ರೆ ನಾನು ನೆನಬೇಕಲ್ಲ, ದೇವರ ನೆನಬೇಕಲ್ಲ. ಎಂಥ ದೇವರನ್ನ? ಭಾಗವತ ಧರ್ಮಗಳಲ್ಲಿರುವ ದೇವರ ವಿಶೇಷ ರೂಪಗಳನ್ನ ನೆನೆದು ನಿನಗೆ ಹೇಳಬೇಕಪ್ಪ. ಆ ನೆನೆಯೋ ಚಾನ್ಸ್ ಕೊಟ್ಟದ್ದು ನೀನೆ, ನಿನ್ನಿಂದಾಗಿ ನಾನು ನೆನೆದೆ, ಅದಕ್ಕೆ ನೀ ಚೆನ್ನಾಗಿರು ಅಂತ ಆಶೀರ್ವಾದ ಮಾಡಿದ್ರು. ನಾನು ಮಾಡಲೇಬೇಕಲ್ಲ. ಆರಾಧನೆ ದಿವಸ ವಿಜಯರಾಯರ ಸ್ಮರಣೆ ನಿಮ್ಮಿಂದ ಬಂತು. ಭಗವಂತ ನಿಮ್ಮೆಲ್ಲರನ್ನು ಕೂಡ ಜ್ಞಾನ, ಭಕ್ತಿ, ವೈರಾಗ್ಯ, ಸಾತ್ವಿಕ ಸಂಪತ್ತು ಮತ್ತು ವಿಶೇಷವಾಗಿ ಕೇಳಿದ್ದನ್ನ ಅನುಷ್ಠಾನ ಮಾಡುವ ಭಾಗ್ಯ ಬೇಕು. ಅದೊಂದಿರಲ್ಲ ನೋಡಿ, ಅದು ವಿಜಯರಾಯರು ಕೊಟ್ಟು ಪೂರ್ಣ ಅನುಗ್ರಹ ಮಾಡಲಿ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣ.
ಗುಂಪು 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 ಗುಂಪು